ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಎರಡನೇ ಘಟಕವನ್ನು ಪಾಠ ಮಾಡುವವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ಇದೀಗ ಕೇಳೋಣ ಮೊದಲ ಸಂಚಿಕೆ.
ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಇಂದಿನ ಪಾಠದ ಮುಖ್ಯ ವಿಷಯ ಅನುಭೋಗಿಯ ವರ್ತನೆ, ಕನ್ಸ್ಯೂಮರ್ಸ್ ಬಿಹೇವಿಯರ್. ಅರ್ಥಶಾಸ್ತ್ರದಲ್ಲಿ ಅನುಭೋಗಿ ಪ್ರಮುಖ ಘಟಕ ಅಥವಾ ಕೇಂದ್ರ ಬಿಂದುವಾಗಿದ್ದಾನೆ. ಅನುಭೋಗ ಕ್ರಿಯೆಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರದಲ್ಲಿ ಹಲವಾರು ಮುಖ್ಯ ಪರಿಕಲ್ಪನೆಗಳು, ನಿಯಮಗಳು ಇದ್ದು ಅದನ್ನು ತಿಳ್ಕೊಳ್ಳಲು ನಾವು ಪ್ರಯತ್ನಿಸಲು ಮುಖ್ಯವಾಗುತ್ತದೆ. ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳ ಉಗಮ ಸ್ಥಾನವೇ ಅನುಭೋಗ. ಈ ಅಧ್ಯಾಯದಲ್ಲಿ ನಾವು ಅನುಭೋಗವೆಂದರೇನು, ಅನುಭೋಗದ ಸಂಬಂಧಿಸಿದ ಪರಿಕಲ್ಪನೆಗಳೇನು, ಅನುಭೋಗದ ನಿಯಮಗಳು, ಇವುಗಳನ್ನು ವಿಮರ್ಶಾತ್ಮಕವಾಗಿ ತಿಳಿಯಲು ಪ್ರಯತ್ನಿಸುತ್ತಿದ್ದೇವೆ. ಮುಖ್ಯವಾಗಿ ಮಾರ್ಷಲನ ಅನುಭೋಗಿ ಸಿದ್ಧಾಂತ, ಸಾಮ್ವೆಲ್ಸನನ ಅಭಿವ್ಯಕ್ತ ಒಲವಿನ ಸಿದ್ಧಾಂತ ಮತ್ತು ಅನುಭೋಗಿಯ ವಕ್ರರೇಖಾ ಸಿದ್ಧಾಂತ, ಇವುಗಳನ್ನು ನಾವು ತಿಳಿದುಕೊಳ್ಳಲು ಈ ಪಾಠ ನಮಗೆ ನೆರವಾಗಲಿದೆ. ಅನುಭೋಗವೇ ಆರ್ಥಿಕ ಚಟುವಟಿಕೆಗಳ ಉಗಮ ಸ್ಥಾನ. ಕನ್ಸಂಪ್ಷನ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇಕನಾಮಿಕ್ ಆಕ್ಟಿವಿಟೀಸ್. ಅನುಭೋಗವೆಂದರೇನು? ಅನುಭೋಗವೆಂದರೆ ಸರಕು ಮತ್ತು ಸೇವೆಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ನಮ್ಮ ಆಸೆಗಳನ್ನು ತೃಪ್ತಿಪಡಿಸುವ ಕ್ರಿಯೆ. ಇಟ್ ಈಸ್ ಎ ವಾಂಟ್ ಸ್ಯಾಟಿಸ್ಫೈಯಿಂಗ್ ಆಕ್ಟಿವಿಟಿ. ಈ ಸಂಬಂಧದಲ್ಲಿ ಅರ್ಥಶಾಸ್ತ್ರದಲ್ಲಿ ಅನುಭೋಗಕ್ಕೆ ಪ್ರಥಮ ಪ್ರಾಶಸ್ತ್ಯ ದೊರೆತಿದೆ ಮತ್ತು ಅನುಭೋಗವು ತುಷ್ಟಿಗುಣವನ್ನು ಒಳಗೊಂಡಿದೆ. ತುಷ್ಟಿಗುಣವೆಂದರೆ ಯುಟಿಲಿಟಿ, ತೃಪ್ತಿ ಕೊಡುವ ಗುಣ. ತೃಪ್ತಿ ಕೊಡುವ ಗುಣವನ್ನು ನಾವು ನಾಲ್ಕು ವಿಭಾಗಗಳಾಗಿ ಮಾಡಬಹುದು: ಒಟ್ಟು ತುಷ್ಟಿಗುಣ, ಟೋಟಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ, ಮಾರ್ಜಿನಲ್ ಯುಟಿಲಿಟಿ, ಮೂಲಾಂಶ ತುಷ್ಟಿಗುಣ, ಕಾರ್ಡಿನಲ್ ಯುಟಿಲಿಟಿ, ಮತ್ತು ಸ್ಥಾನದರ್ಶಕ ತುಷ್ಟಿಗುಣ, ಆರ್ಡಿನಲ್ ಯುಟಿಲಿಟಿ. ಈ ನಾಲ್ಕು ಪರಿಕಲ್ಪನೆಗಳನ್ನು ನಾವೊಂದು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಬಹುದು. ಉದಾಹರಣೆಗೆ, ಒಬ್ಬ ಅನುಭೋಗಿಯು ತಾನು ಅನುಭೋಗಿಸುವ ಪ್ರತಿಯೊಂದು ವಸ್ತುವಿಗೆ ಅಥವಾ ಯೂನಿಟ್ 1, 2, 3 ಹೀಗೆ ಮೂಲಾಂಕಗಳನ್ನು ಕೊಡುವುದರ ಮೂಲಕ ಆ ವಸ್ತು ತನಗೆ ಎಷ್ಟು ತುಷ್ಟಿಗುಣ ದೊರಕಿಸಿಕೊಟ್ಟಿತು ಎಂದು ಅಳೆಯುವ ಪ್ರಯತ್ನ. ಇದನ್ನು ತುಷ್ಟಿಗುಣದ ಮೂಲಾಂಕ ಮಾಪನ ಅಂದರೆ ಕಾರ್ಡಿನಲ್ ಯುಟಿಲಿಟಿ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ಯೂನಿಟ್ಗಳ ತುಷ್ಟಿಗುಣವನ್ನು ಕೂಡಿಸಿದರೆ ಸಿಗುವ ಒಟ್ಟು ಮೊತ್ತವೇ ಒಟ್ಟು ತುಷ್ಟಿಗುಣ, ಟೋಟಲ್ ಯುಟಿಲಿಟಿ. ಅದೇ ಪ್ರಕಾರ ಒಂದು ಯೂನಿಟಿಂದ ಮಾತ್ರ ಎರಡನೆಯದು ಮತ್ತು ಎರಡನೆಯದರಿಂದ ಮೂರನೆಯದು, ಹೀಗೆ ಒಂದು ಹೆಚ್ಚು ಅಥವಾ ಎಡಿಷನಲ್ ಯೂನಿಟ್, ಇವುಗಳ ಅನುಭೋಗದಿಂದ ಸಿಗುವ ತುಷ್ಟಿಗುಣವೇ ಹೆಚ್ಚಿಗೆ ಅಥವಾ ಸೀಮಾಂತ ತುಷ್ಟಿಗುಣವಾಗಿದೆ. ಸೀಮಾಂತ ತುಷ್ಟಿಗುಣವನ್ನು ನಾವು ಇಂಗ್ಲಿಷ್ನಲ್ಲಿ ಮಾರ್ಜಿನಲ್ ಯುಟಿಲಿಟಿ ಎಂದು ಕರೆಯುತ್ತೇವೆ. ಇದನ್ನು ಅಳೆಯಲು ಕೂಡ ಸಾಧ್ಯ. ಒಂದೊಂದು ವಸ್ತುವಿನ ತುಷ್ಟಿಗುಣವನ್ನು ನಾವು ಪ್ರಥಮ, ದ್ವಿತೀಯ, ತೃತೀಯ ಎಂದು ಕ್ರಮಪಡಿಸುವುದು, ಆರ್ಡರಿಂಗ್ ಅಥವಾ ರ್ಯಾಂಕಿಂಗ್. ಇದು ಸ್ಥಾನ ನಿರ್ಣಯವನ್ನು ಮಂಡಿಸುತ್ತದೆ. ಸ್ಥಾನ ನಿರ್ಣಯವೆಂದರೆ ಆರ್ಡಿನಲ್ ಯುಟಿಲಿಟಿ. ಇದು ಕೂಡ ಅರ್ಥಶಾಸ್ತ್ರದ ಅನುಭೋಗಿ ಸಿದ್ಧಾಂತದ ಒಂದು ಮುಖ್ಯ ಪರಿಕಲ್ಪನೆಯಾಗಿದೆ, ಆರ್ಡಿನಲ್ ಮೆಷರ್ಮೆಂಟ್ ಆಫ್ ಯುಟಿಲಿಟಿ. ಈಗ ನಾವು ತಿಳ್ಕೊಳ್ಳುವ ವಿಷಯ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ, ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಅರ್ಥಶಾಸ್ತ್ರದ ಅನುಭೋಗಿ ಸಿದ್ಧಾಂತಗಳ ಮುಖ್ಯವಾದ ಸಿದ್ಧಾಂತವನ್ನು ತಿಳ್ಕೊಳ್ಳುವ ಮೊದಲು ನಾವು ತುಷ್ಟಿಗುಣವೆಂದರೇನು, ತುಷ್ಟಿಗುಣದ ವಿಧಗಳೇನು, ಇವುಗಳನ್ನು ತಿಳಿಯುವುದು ಅಗತ್ಯವಾಗುತ್ತದೆ. ಪ್ರೊಫೆಸರ್ ವಿಲಿಯಂ ಸ್ಟ್ಯಾನ್ಲಿ ಜೆವನ್ಸ್ ಹಾಗೂ ಹರ್ಮನ್ ಹೆನ್ರಿಚ್ ಗೊಸ್ಸೆನ್ ಇವರ ಕೊಡುಗೆ ಅರ್ಥಶಾಸ್ತ್ರಕ್ಕೆ ತುಷ್ಟಿಗುಣದ ಪರಿಕಲ್ಪನೆಯಾಗಿದೆ, ದ ಕಾನ್ಸೆಪ್ಟ್ ಆಫ್ ಯುಟಿಲಿಟಿ. ಪ್ರೊಫೆಸರ್ ಜೆವನ್ಸ್ ವ್ಯಾಖ್ಯಾನಿಸುವಂತೆ ತುಷ್ಟಿಗುಣ ಎಂಬ ಶಬ್ದವು ನಮ್ಮ ಅನುಭೋಗದ ಉದ್ದೇಶವನ್ನು ಸೂಚಿಸುತ್ತದೆ. ನಮ್ಮ ಅನುಭೋಗದ ಉದ್ದೇಶವೆಂದರೆ ತೃಪ್ತಿ ಪಡಿಕೊಳ್ಳುವುದು. ನಾವು ಒಂದು ವಸ್ತುವಿನಲ್ಲಿರುವ ಅಮೂರ್ತ ಗುಣವನ್ನು ತುಷ್ಟಿಗುಣ ಎಂದು ಅರ್ಥಶಾಸ್ತ್ರದಲ್ಲಿ ತಿಳ್ಕೊಳ್ಳಬಹುದು. ಈ ಗುಣ ಅಥವಾ ತುಷ್ಟಿಗುಣ ನಮ್ಮ ಇಚ್ಛೆಗಳಿಗೆ ಸಾಪೇಕ್ಷವಾದದ್ದು, ಅಂದರೆ ಸಂಬಂಧಿಸಿದ್ದು. ಇಟ್ ಈಸ್ ರಿಲೇಟಿವ್ ಟು ದ ಕಮಾಡಿಟೀಸ್. ಉದಾಹರಣೆಗೆ, ನಾವೊಂದು ವಸ್ತುವನ್ನು ಅತಿಯಾಗಿ ಅನುಭೋಗಿಸಿದರೆ ಅದರ ತುಷ್ಟಿಗುಣ ಋಣಾತ್ಮಕವಾಗುತ್ತದೆ. ಆದರೆ ಈ ಗುಣವಿರುವುದು ಆ ವಸ್ತುವಿನಲ್ಲ, ಬದಲು ಅದನ್ನು ಬಳಸುವ ಅನುಭೋಗಿಯ ಮನಸ್ಸಿನಲ್ಲಿ. ಇಟ್ ಈಸ್ ಇನ್ ದ ಮೈಂಡ್ ಆಫ್ ದ ಕನ್ಸ್ಯೂಮರ್. ಹೀಗಾಗಿ ತುಷ್ಟಿಗುಣವು ಕೆಲವೊಂದು ಲಕ್ಷಣಗಳನ್ನು ಹೊಂದಿಕೊಂಡಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುಟಿಲಿಟಿ. ತುಷ್ಟಿಗುಣವು ತೃಪ್ತಿಯ ಕಾರಣವಾಗಿದೆ, ಅಂದರೆ ಯುಟಿಲಿಟಿ ಈಸ್ ದ ಕಾಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ತುಷ್ಟಿಗುಣವೆಂದರೆ ತೃಪ್ತಿ ಅಲ್ಲ, ಅದು ತೃಪ್ತಿ ಕೊಡಲು ಒಂದು ವಸ್ತುವಿಗೆ ಇರಬೇಕಾದ ಗುಣ. ಇಟ್ ಈಸ್ ಎ ಕ್ವಾಲಿಟಿ ಆಫ್ ಎ ಕಮಾಡಿಟಿ. ಹೀಗಾಗಿ ತೃಪ್ತಿ ನಮಗೆ ಪರಿಣಾಮಕಾರಿಯಾಗಿ ಸಿಗಬೇಕಾದರೆ ತುಷ್ಟಿಗುಣ ಅದರ ಮೂಲ ಅಥವಾ ಕಾರಣವಾಗಿದೆ. ಎರಡನೇದಾಗಿ, ತುಷ್ಟಿಗುಣವುಳ್ಳ ವಸ್ತು ಉಪಯುಕ್ತವಾಗಿರಬೇಕಾಗಿಲ್ಲ, ಮೇ ನಾಟ್ ಬಿ ಯೂಸ್ಫುಲ್. ಒಂದು ವಸ್ತು ಉಪಯುಕ್ತವಲ್ಲದಿದ್ದರೂ ಅದು ಒಂದು ನಮ್ಮ ಇಚ್ಛೆಯನ್ನು, ಅಂದರೆ ನಮ್ಮ ಒಂದು ವಾಂಟ್, ಅದನ್ನು ತೃಪ್ತಿಪಡಿಸಬಲ್ಲದಾದರೆ ಅದಕ್ಕೆ ತುಷ್ಟಿಗುಣವಿದೆ ಎಂದು ಅರ್ಥ. ಉದಾಹರಣೆಗೆ ಅಫೀಮು. ಅಫೀಮು ಉಪಯುಕ್ತವಲ್ಲ, ಆದರೆ ತುಷ್ಟಿಗುಣವನ್ನು ಹೊಂದಿದೆ. ಮೂರನೆಯದಾಗಿ, ತುಷ್ಟಿಗುಣವೆಂದರೆ ಸುಖ ಅಥವಾ ನಲಿವು ಅಲ್ಲ. ಯುಟಿಲಿಟಿ ಈಸ್ ನಾಟ್ ಪ್ಲೆಷರ್. ಒಂದು ವಸ್ತು ನಾವು ಅದನ್ನು ಅನುಭೋಗಿಸುವಾಗ ನಮಗೆ ನೋವನ್ನು ಕೊಟ್ಟರೂ ಅದು ನಮ್ಮ ಇಚ್ಛೆಯನ್ನು ತೃಪ್ತಿಪಡಿಸಿದರೆ ಅದೇ ತುಷ್ಟಿಗುಣ. ಉದಾಹರಣೆಗೆ ಚುಚ್ಚುಮದ್ದು, ಇಂಜೆಕ್ಷನ್. ಇದು ರೋಗಿಗೆ ನೋವು ಕೊಟ್ಟರೂ ಅವನನ್ನು ವಾಸಿ ಮಾಡಬಲ್ಲದು. ಆದುದರಿಂದ ಚುಚ್ಚುಮದ್ದಿಗೆ ತುಷ್ಟಿಗುಣ, ಯುಟಿಲಿಟಿ ಇದೆ. ನಾಲ್ಕನೇದಾಗಿ, ತುಷ್ಟಿಗುಣವು ಮನಸ್ಸಿಗೆ ಸಂಬಂಧಪಟ್ಟ ಪರಿಕಲ್ಪನೆ. ಇಟ್ ಈಸ್ ಎ ಸಬ್ಜೆಕ್ಟಿವ್ ಕಾನ್ಸೆಪ್ಟ್. ಅದು ಭಾವನಿಷ್ಠವಾದದ್ದು. ಇಟ್ ಈಸ್ ನಾಟ್ ಅಬ್ಜೆಕ್ಟಿವ್. ಅದರ ಅಳತೆ ಪರಿಣಾತ್ಮಕವಾಗಿ ಸಾಧ್ಯವಿಲ್ಲ. ಐದನೇದಾಗಿ, ತುಷ್ಟಿಗುಣ ಒಂದು ಸಾಪೇಕ್ಷ ಪದ. ಇಟ್ ಈಸ್ ಅ ರಿಲೇಟಿವ್ ಟರ್ಮ್. ಒಂದು ವಸ್ತುವಿನ ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಮತ್ತು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಆಗಿರುತ್ತದೆ. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಪ್ಲೇಸ್ ಟು ಪ್ಲೇಸ್, ಆ್ಯಂಡ್ ಟೈಮ್ ಟು ಟೈಮ್. ಕೊನೆಯದಾಗಿ, ತುಷ್ಟಿಗುಣವು ನೈತಿಕ ಅರ್ಥವನ್ನು ಹೊಂದಿಲ್ಲ. ಇಟ್ ಹ್ಯಾಸ್ ನೋ ಎಥಿಕಲ್ ಬೇಸಿಸ್. ನಾವೊಂದು ಕತ್ತಿಯನ್ನು ಅಡಿಗೆ ಮನೆಯಲ್ಲಿ ತರಕಾರಿ ಕತ್ತರಿಸಲು ಉಪಯೋಗಿಸುತ್ತೇವೋ, ಕೊಲೆಗಡುಕನು ಕತ್ತಿಯನ್ನು ಉಪಯೋಗಿಸುತ್ತಾನೋ, ಎರಡೂ ಸಂದರ್ಭಗಳಲ್ಲಿ ಕತ್ತಿಗೆ ತುಷ್ಟಿಗುಣವಿದೆ. ದ ಸೋರ್ಡ್ ಆರ್ ನೈಫ್ ಹ್ಯಾಸ್ ಯುಟಿಲಿಟಿ. ಈಗ ತಿಳ್ಕೊಳ್ಳೋ ವಿಷಯ ತುಷ್ಟಿಗುಣದ ವಿಧಗಳು, ದ ಟೈಪ್ಸ್ ಆಫ್ ಯುಟಿಲಿಟಿ. ತುಷ್ಟಿಗುಣವು ತೃಪ್ತಿ ಕೊಡುವ ಗುಣವಾಗಿರುವುದರಿಂದ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಅಥವಾ ವಿಧಗಳಲ್ಲಿ ಕಂಡುಬರುತ್ತದೆ. ಒಂದನೇದಾಗಿ ರೂಪ ತುಷ್ಟಿಗುಣ, ಎರಡನೇದಾಗಿ ಸ್ಥಳ ತುಷ್ಟಿಗುಣ, ಮೂರನೆಯದು ಕಾಲ ತುಷ್ಟಿಗುಣ, ನಾಲ್ಕು ಒಡೆತನ ತುಷ್ಟಿಗುಣ ಮತ್ತು ಸೇವಾ ತುಷ್ಟಿಗುಣ. ಇವುಗಳು ಭಿನ್ನ ಭಿನ್ನವಾಗಿದ್ದು ಇದನ್ನು ತಿಳ್ಕೊಳ್ಳಲು ಪ್ರಯತ್ನಿಸೋಣ. ಒಂದನೇದಾಗಿ ರೂಪ ತುಷ್ಟಿಗುಣ. ರೂಪ ತುಷ್ಟಿಗುಣವು ವಸ್ತುವಿನ ರೂಪಾಂತರದಲ್ಲಿ ಅಡಗಿದೆ. ತುಷ್ಟಿಗುಣವನ್ನು ಉಂಟು ಮಾಡಲು, ಬದಲಾಯಿಸಲು ಒಂದು ವಸ್ತುವಿನ ರೂಪವನ್ನು ನಾವು ಬದಲಾಯಿಸಬಹುದು. ಉದಾಹರಣೆಗೆ, ಮರ ಅಥವಾ ಮೋಪುಗಳನ್ನು ನಾವು ಪೀಠೋಪಕರಣಗಳಾಗಿ, ಚಹದ ಎಲೆಗಳನ್ನು ಚಹಪುಡಿಯನ್ನಾಗಿ, ಕಬ್ಬನ್ನು ಸಕ್ಕರೆಯನ್ನಾಗಿ ಮತ್ತು ನೀರನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸಿದಾಗ ರೂಪಾಂತರಗೊಳ್ಳುತ್ತದೆ, ತುಷ್ಟಿಗುಣ ಹೆಚ್ಚುತ್ತದೆ. ಇಟ್ ಇನ್ಕ್ರೀಸಸ್ ದ ಯುಟಿಲಿಟಿ. ಇದಕ್ಕೆ ರೂಪ ತುಷ್ಟಿಗುಣ ಎಂದು ಅರ್ಥ. ಎರಡನೇದು ಸ್ಥಳ ತುಷ್ಟಿಗುಣ, ಪ್ಲೇಸ್ ಯುಟಿಲಿಟಿ. ಒಂದು ವಸ್ತುವನ್ನು ಸ್ಥಳಾಂತರಿಸುವುದರಿಂದಲೂ ನಾವು ತುಷ್ಟಿಗುಣವನ್ನು ಹೆಚ್ಚಿಸಬಹುದು. ಉದಾಹರಣೆಗೆ ಮರಳು, ಸ್ಯಾಂಡ್. ಇದನ್ನು ನಾವು ಸಮುದ್ರದ ತೀರದಿಂದ ಕಟ್ಟಡ ನಿರ್ಮಾಣದ ಸ್ಥಳಕ್ಕೆ, ಅದೇ ರೀತಿ ಮರಮಟ್ಟು, ಟಿಂಬರ್, ಇವುಗಳನ್ನು ಕಾಡಿನಿಂದ ಪೀಠೋಪಕರಣಗಳ ಕಾರ್ಖಾನೆಗೆ ಮತ್ತು ಮಾರುಕಟ್ಟೆಗೆ ಸಾಗಿಸಿದಾಗ ಅವುಗಳಿಗೆ ಬೆಲೆ ಹೆಚ್ಚುತ್ತದೆ. ಅಂದರೆ ಒಂದು ವಸ್ತು ಕಡಿಮೆ ತುಷ್ಟಿಗುಣವಿರುವ ಸ್ಥಳದಿಂದ ಹೆಚ್ಚು ತುಷ್ಟಿಗುಣವುಳ್ಳ ಸ್ಥಳಕ್ಕೆ ರವಾಂತರಗೊಂಡರೆ ಆ ವಸ್ತು ತುಷ್ಟಿಗುಣವನ್ನು ಹೆಚ್ಚಿಸಿಕೊಳ್ತದೆ. ಮೂರನೇದಾಗಿ ಕಾಲ ತುಷ್ಟಿಗುಣ, ಟೈಮ್ ಯುಟಿಲಿಟಿ. ಕಾಲದಿಂದ ಕಾಲಕ್ಕೆ, ಅಂದರೆ ಒಂದು ವಸ್ತುವಿನ ಉತ್ಪಾದನಾ ಕಾಲದಿಂದ ಅದರ ಅನುಭೋಗ ಕಾಲಕ್ಕೆ ಆಗುವ ವ್ಯತ್ಯಾಸದಿಂದಾಗಿ ಆ ವಸ್ತುವಿಗೆ ತುಷ್ಟಿಗುಣ ಹೆಚ್ಚುತ್ತದೆ. ಉದಾಹರಣೆಗೆ ದವಸ ಧಾನ್ಯಗಳನ್ನು ಕೊಯ್ಲಿನ ಸಮಯದಲ್ಲಿ ಶೇಖರಿಸಿ ಬೇರೆ ಸಮಯದಲ್ಲಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರೆ ಅವುಗಳಿಗೆ ತುಷ್ಟಿಗುಣ ಹೆಚ್ಚುತ್ತದೆ. ಹೀಗೆ ಕಾಲವೂ ತುಷ್ಟಿಗುಣವನ್ನು ಹೆಚ್ಚಿಸುತ್ತದೆ ಅಥವಾ ಉಂಟು ಮಾಡುತ್ತದೆ. ಒಡೆತನ ತುಷ್ಟಿಗುಣ, ಓನರ್ಶಿಪ್ ಯುಟಿಲಿಟಿ. ಒಂದು ವಸ್ತು ಯಾರ ಸ್ವಾಧೀನದಲ್ಲಿದೆ ಅಥವಾ ಯಾರ ಒಡೆತನದಲ್ಲಿದೆ ಎಂಬುದರಿಂದ ಕೂಡ ನಾವು ತುಷ್ಟಿಗುಣವನ್ನು ನಿರ್ಧರಿಸಬಹುದು. ಉದಾಹರಣೆಗೆ ಸೀಮೆ ಸುಣ್ಣ ಚಾಕ್ ಉಪಾಧ್ಯಾಯರ ಬಳಿಯಲ್ಲಿದ್ದರೆ ಅದಕ್ಕೆ ಹೆಚ್ಚು ತುಷ್ಟಿಗುಣವಿದೆ, ವಿದ್ಯಾರ್ಥಿಗಳ ಬಳಿಯಲ್ಲಿದ್ದರೆ ಅಲ್ಲ. ಬಣ್ಣಗಾರ ಪೇಂಟರ್ ಅವನಲ್ಲಿದ್ದರೆ ಅದಕ್ಕೆ ಹೆಚ್ಚು ತುಷ್ಟಿಗುಣವಿಲ್ಲ, ಅವನಿಗೆ ಬೇಕಾದದ್ದು ಬಣ್ಣಗಳು ಮತ್ತು ಕುಂಚ. ಕುಂಚ ಚಿತ್ರಕಾರನ ಕೈಯಲ್ಲಿದ್ದರೆ ಅದಕ್ಕೆ ಹೆಚ್ಚು ತುಷ್ಟಿಗುಣವಿರುತ್ತದೆ, ಉಪಾಧ್ಯಾಯನ ಕೈಯಲ್ಲಿ ಇದ್ದರೆ ಇರುವುದಿಲ್ಲ. ಕೊನೆಯದಾಗಿ ಸೇವಾ ತುಷ್ಟಿಗುಣ, ಸರ್ವಿಸ್ ಯುಟಿಲಿಟಿ. ಕೆಲವರು ಮಾಡುವ ಸೇವೆಗಳಿಗೂ ತುಷ್ಟಿಗುಣವಿದೆ ಅಥವಾ ತೃಪ್ತಿ ಕೊಡುವ ಗುಣವಿದೆ. ಕಲಾವಿದರು, ಸಾಹಿತಿಗಳು, ಶಿಕ್ಷಕರು, ವೈದ್ಯರು, ಕಾನೂನು ತಜ್ಞರು ಇವರೆಲ್ಲ ಸೇವಾ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವವರು. ಇವರು ವಸ್ತುಗಳನ್ನು ಉತ್ಪಾದಿಸುವುದಿಲ್ಲ, ಆದರೆ ಇವರ ಕಾರ್ಯಗಳಿಗೆ ಅಂದರೆ ಸೇವೆಗಳಿಗೆ ತುಷ್ಟಿಗುಣವಿದೆ, ತನ್ಮೂಲಕ ಮೌಲ್ಯವಿದೆ. ಇವಿಷ್ಟು ವಿಧಗಳು ವಸ್ತುವಿನ ರೂಪ, ಸ್ಥಳ, ಕಾಲ, ಒಡೆತನ ಮತ್ತು ಕಾರ್ಯಸ್ವರೂಪವನ್ನು ಅವಲಂಬಿಸಿದ್ದರೆ ವಸ್ತುವಿನ ತುಷ್ಟಿಗುಣದ ಮಾಪನ ಆ ವಸ್ತುವಿನ ಅನುಭೋಗದ ಆಧಾರದಲ್ಲಿ ಇನ್ನೂ ಕೆಲವು ಪರಿಗಣನೆಗಳನ್ನು ಹೊಂದಿವೆ. ಅವುಗಳನ್ನು ನಾವು ಅನೇಕ ನಿಯಮಗಳ ಮೂಲಕ ತಿಳಿದುಕೊಳ್ಳಲು ಸಾಧ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಿಳಿಕೊಂಡಿರುವಂತೆ ಅನುಭೋಗವು ಅರ್ಥಶಾಸ್ತ್ರದ ತಳಹದಿಯಾಗಿದೆ. ಅನುಭೋಗವೆಂದರೆ ವಸ್ತುಗಳ ಉಪಯೋಗ, ತುಷ್ಟಿಗುಣದ ಬಳಕೆ. ಈ ವಿಷಯವನ್ನು ನಾವು ಹಲವಾರು ಸಿದ್ಧಾಂತಗಳಿಂದ ಅರ್ಥಶಾಸ್ತ್ರದಲ್ಲಿ ತಿಳಿಕೊಳ್ಳಲು ಸಾಧ್ಯ. ಮುಖ್ಯವಾಗಿ ಅನುಭೋಗಿಯ ಸಿದ್ಧಾಂತವನ್ನು ಮೂರು ವಿಧಾನಗಳಿಂದ ನಾವು ವಿಶ್ಲೇಷಿಸಬಹುದು. ಒಂದನೇದಾಗಿ ಆಲ್ಫ್ರೆಡ್ ಮಾರ್ಷಲನ ತುಷ್ಟಿಗುಣ ಮೀಮಾಂಸೆ, ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಆಫ್ ಆಲ್ಫ್ರೆಡ್ ಮಾರ್ಷಲ್. ಎರಡನೇದು ಜೆ ಆರ್ ಹಿಕ್ಸನ ಔದಾಸೀನ್ಯ ವಕ್ರರೇಖಾ ಮೀಮಾಂಸೆ, ಇಂಡಿಫ್ರೆನ್ಸ್ ಕರ್ವ್ ಅನಾಲಿಸಿಸ್ ಆಫ್ ಜೆ ಆರ್ ಹಿಕ್ಸ್. ಮೂರನೇದಾಗಿ ಸಾಮ್ವೆಲ್ಸನ ಅಭಿವ್ಯಕ್ತ ಒಲವಿನ ಮೀಮಾಂಸೆ, ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಬೈ ಪ್ರೊಫೆಸರ್ ಸಾಮ್ವೆಲ್ಸನ್. ಈಗ ನೀವು ಮುಖ್ಯವಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ತಿಳಿಕೊಳ್ಳಲು ಪ್ರಯತ್ನಿಸುವುದು ಅಗತ್ಯ, ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಈಗಾಗಲೇ ತಿಳಿಸಲ್ಪಟ್ಟಿರುವಂತೆ ಅನುಭೋಗವು ನಿರಂತರ ಕ್ರಿಯೆಯಾಗಿದೆ, ಅದು ವಸ್ತುಗಳ ಘಟಕಗಳ ಉಪಯೋಗದಲ್ಲಿ ಹೊಂದಿಕೊಂಡಿದೆ. ಆದರೆ ತುಷ್ಟಿಗುಣವು ಅದಕ್ಕೆ ಸಮಾನವಾಗಿರಬೇಕೆಂದೇನೂ ಇಲ್ಲ. ಅನುಭೋಗ ಕ್ರಿಯೆಯು ಅರ್ಥಶಾಸ್ತ್ರದಲ್ಲಿರುವ ಮುಖ್ಯ ನಿಯಮಗಳಲ್ಲಿ ಒಂದು ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಹೊಂದಿಕೊಂಡಿದೆ. ಇದಕ್ಕೆ ಮುಖ್ಯವಾದ ಪರಿಕಲ್ಪನೆ ಇಚ್ಛೆಗಳು, ವಾಂಟ್ಸ್. ಮಾನವನ ಇಚ್ಛೆಗಳು ಅಪಾರವಾಗಿದ್ದು ಮಾನವನನ್ನು ಇಚ್ಛೆಗಳ ಮೂಟೆ, ಎ ಬಂಡಲ್ ಆಫ್ ಡಿಸೈರ್ಸ್ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಅವನು ಎಲ್ಲ ಇಚ್ಛೆಗಳನ್ನು ಏಕಕಾಲದಲ್ಲಿ ತೃಪ್ತಿಪಡಿಸಿಕೊಳ್ಳುವುದು ಅಸಾಧ್ಯ. ಆದರೆ ಸಂತೋಷದ ಸಂಗತಿ ಎಂದರೆ ಒಮ್ಮೆಗೆ ಒಂದು ಇಚ್ಛೆಯನ್ನು ಆಯ್ಕೆ ಮಾಡಿ, ಚಾಯ್ಸ್ ಆಫ್ ವಾಂಟ್, ಅದಕ್ಕೆ ಬೇಕಾದ ಸರಕು ಕಮಾಡಿಟಿ ಅಥವಾ ಸೇವೆ ಸರ್ವಿಸ್ ಅದನ್ನು ಅನುಭೋಗಿಸಿದರೆ ಆತನು ಆ ಇಚ್ಛೆಯನ್ನು ಆ ಬಾರಿಗೆ ಪೂರ್ತಿಯಾಗಿ ತಣಿಸಲು ಸಾಧ್ಯ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ವಾಂಟ್. ಇದನ್ನು ನಾವು ಇಚ್ಛೆಗಳ ಮೂಲಕವೂ ತಿಳ್ಕೊಳ್ಳಲು ಸಾಧ್ಯ. ಈ ಲಕ್ಷಣವನ್ನು ಆಧಾರವಾಗಿಸಿ ಜಿಜ್ಞಾಸುಗಳು, ಫಿಲಾಸಫರ್ಸ್ ಒಂದು ನಿಯಮವನ್ನು ಸಿದ್ಧಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಆ ನಿಯಮ ಹೀಗಿದೆ: ಉಳಿದ ವಿಷಯಗಳು ಸ್ಥಿರವಾಗಿದ್ದಲ್ಲಿ ಸೆಟೆರಿಸ್ ಪ್ಯಾರಿಬಸ್, ಅದರ್ ಥಿಂಗ್ಸ್ ರಿಮೇನಿಂಗ್ ಕಾನ್ಸ್ಟೆಂಟ್. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವಸ್ತುವಿನ ಯೂನಿಟ್ಗಳನ್ನು ಅಂದರೆ ಘಟಕಗಳನ್ನು ಹೆಚ್ಚು ಹೆಚ್ಚಾಗಿ ಅನುಭೋಗಿಸ್ತಾ ಹೋದಂತೆ ಆತನಿಗೆ ಪ್ರತಿಯೊಂದು ಯೂನಿಟಿಂದ ಸಿಗುವ ಹೆಚ್ಚುವರಿ ತುಷ್ಟುಗುಣ ಅಂದರೆ ಈಗಾಗಲೇ ತಿಳಿಸಲ್ಪಟ್ಟ ಮಾರ್ಜಿನಲ್ ಯುಟಿಲಿಟಿ ಅದು ಇಳಿಮುಖವಾಗುತ್ತಾ ಹೋಗುತ್ತದೆ. ಅಂದರೆ ಒಂದು ವಸ್ತುವನ್ನು ಆತನು ಹೆಚ್ಚು ಹೆಚ್ಚಾಗಿ ಅನುಭೋಗಿಸಿದರೆ ಅದರ ಸೀಮಾಂತ ಹೆಚ್ಚುವರಿ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದೇ ಈ ನಿಯಮದ ಸಾರಾಂಶ. ವಿದ್ಯಾರ್ಥಿಗಳೇ, ಈಗ ಈ ನಿಯಮದ ನಿರೂಪಣೆಯನ್ನು ತಿಳ್ಕೊಳ್ಳಲು ಪ್ರಯತ್ನಿಸಿ. ದ ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಆಫ್ ದ ಲಾ. ಇದನ್ನು ಬಹಳ ಸುಂದರವಾಗಿ ಆಲ್ಫ್ರೆಡ್ ಮಾರ್ಷಲ್ ಹೀಗೆ ತಿಳಿಸುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಒಂದು ವಸ್ತುವಿನ ಸಂಗ್ರಹಕ್ಕೆ ಇನ್ನೊಂದನ್ನು ಸೇರಿಸಿದಾಗ ಆ ಸಂಗ್ರಹವು ಹೆಚ್ಚಳವಾಗುತ್ತಾ ಹೋಗುತ್ತದೆ. ಆದರೆ ಅದು ವಸ್ತುವಿನ ಹೆಚ್ಚುವರಿ ಪ್ರಯೋಜನವಾಗುತ್ತದೆಯೇ ಹೊರತು ತುಷ್ಟಿಗುಣವಲ್ಲ. ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗುತ್ತದೆ. ತಾತ್ಪರ್ಯವೇನು? ತಾತ್ಪರ್ಯವೇನೆಂದರೆ, ಒಂದು ವಸ್ತುವಿನ ಅನುಭೋಗವು ಅತಿಯಾದರೆ ಆ ವಸ್ತುವಿನಿಂದ ನಮಗೆ ಸಿಗುವ ಪ್ರಯೋಜನ, ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ವಿವರಿಸುವ ಪ್ರಯತ್ನವನ್ನು ಹೀಗೆ ಮಾಡಬಹುದು. ಮೊದಲಿನಿಂದಾಗಿ ಈ ನಿಯಮದ ಕಲ್ಪನೆಗಳು ಏನು ಇದನ್ನು ತಿಳ್ಕೊಳ್ಳಬೇಕಾಗಿದೆ. ಅಸಂಪ್ಷನ್ಸ್ ಆಫ್ ದ ಲಾ. ಒಂದನೇದಾಗಿ, ಅನುಭೋಗಿಯು ವಿವೇಚನೆ ಉಳ್ಳವನಾಗಿರಬೇಕು. ಹೀ ಮಸ್ಟ್ ಬಿ ರ್ಯಾಷನಲ್. ಎರಡನೇದಾಗಿ, ಒಂದು ವಸ್ತುವಿನ ಪ್ರತಿಯೊಂದು ಯೂನಿಟಿನ ತುಷ್ಟಿಗುಣವನ್ನು ಮೂಲಾಂಕನದಿಂದ ಅಳೆಯಲು ಸಾಧ್ಯವಾಗಬೇಕು. ದ ಕಾರ್ಡಿನಲ್ ಯುಟಿಲಿಟಿ ಶುಡ್ ಬಿ ಪಾಸಿಬಲ್. ಮೂರನೇದು, ಹಣವೆಂಬ ಮಾಪನ. ಹಣದ ತುಷ್ಟಿಗುಣ ಸ್ಥಿರವಾಗಿರಬೇಕು, ಆಗ ಹಣದ ಮೂಲಕ ವಸ್ತುವಿನ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯ. ನಾಲ್ಕು, ಅನುಭೋಗ ಕ್ರಿಯೆಯು ಅವ್ಯಾಹತವಾಗಿ ಸಾಗುತ್ತದೆ. ಕಂಟಿನ್ಯೂಟಿ ಇನ್ ಕನ್ಸಂಪ್ಷನ್. ಐದನೇದು, ಅನುಭೋಗಿಯ ಆದಾಯ ಅಂದರೆ ಇನ್ಕಮ್, ಅಭ್ಯಾಸ ಹ್ಯಾಬಿಟ್, ಅಭಿರುಚಿ ಟೇಸ್ಟ್ ಇವುಗಳು ಬದಲಾಗಬಾರದು. ಆರನೇದಾಗಿ, ಪ್ರತಿಯೊಂದು ವಸ್ತುವಿನ ಯೂನಿಟ್ ತನ್ನ ಗುಣ, ಗಾತ್ರ, ಪರಿಮಳ, ಬಣ್ಣ ಇವುಗಳಲ್ಲಿ ಇನ್ನೊಂದು ಯೂನಿಟ್ಗೆ ಸಮವಾಗಿರಬೇಕು. ದೇ ಶುಡ್ ಬಿ ಈಕ್ವಲ್ ಇನ್ ಆಲ್ ರೆಸ್ಪೆಕ್ಟ್ಸ್. ಈಗ ನಾವು ಒಂದು ಅನುಭೋಗಿಯು ತಾನು ತಿನ್ನಲು ಕಿತ್ತಳೆ ಹಣ್ಣುಗಳನ್ನು ಕೊಂಡುಕೊಂಡ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳೋಣ. ತುಷ್ಟಿಗುಣ ಪಟ್ಟಿಯನ್ನು ನಾವು ತಯಾರಿಸುವುದಾದರೆ ಆ ವ್ಯಕ್ತಿಯು ಕಂಡುಕೊಳ್ಳುವ ಅಥವಾ ಅನುಭೋಗಿಸುವ ಎಲ್ಲ ಯೂನಿಟ್ಗಳನ್ನು ನಾವು ಗಮನಕ್ಕೆ ತಗೊಳ್ಳಬೇಕಾಗ್ತದೆ. ಇದರಿಂದ ನಾವು ಒಟ್ಟು ತುಷ್ಟಿಗುಣ ಹಾಗೂ ಸೀಮಾಂತ ದೃಷ್ಟಿಗುಣ ಇವುಗಳನ್ನು ಅಳೆಯಲು ಸಾಧ್ಯ. ತುಷ್ಟಿಗುಣದ ಪಟ್ಟಿಯನ್ನು ನಾವು ತಯಾರಿಸಿದರೆ ಅನುಭೋಗಿಗೆ ಸಿಗುವ ಹೆಚ್ಚುವರಿ ತೃಪ್ತಿ, ಅಧಿಕ ತೃಪ್ತಿ ಅಥವಾ ಮಾರ್ಜಿನಲ್ ಯುಟಿಲಿಟಿ ಇದು ಕಡಿಮೆಯಾಗುತ್ತಾ ಹೋಗುವುದನ್ನು ನಾವು ಗಮನಿಸಬಹುದು. ಯಾವುದೇ ಒಂದು ವಸ್ತುವನ್ನು ನಾವು ಹೆಚ್ಚು ಹೆಚ್ಚಾಗಿ ಅನುಭವಿಸಿದರೆ ಆ ವಸ್ತು ನಮಗೆ ಕೊಡುವ ತೃಪ್ತಿ ಕಡಿಮೆಯಾಗುತ್ತಾ ಹೋಗುವುದು ಸಹಜವಾಗಿದೆ. ಇದು ಮಾನಸಿಕವಾದ ಪರಿಕಲ್ಪನೆಯೂ ಹೌದು. ಉದಾಹರಣೆಗೆ, ಒಬ್ಬ ಅನುಭೋಗಿಯು ಎಲ್ಲ ಕಿತ್ತಳೆ ಹಣ್ಣುಗಳನ್ನು, ಉದಾಹರಣೆಗೆ 7 ಘಟಕಗಳನ್ನು ಕೊಂಡುಕೊಂಡು ಅನುಭೋಗಿಸಿದ್ದಾನೆ ಎಂದು ಇಟ್ಟುಕೊಳ್ಳೋಣ. ಅವನಿಗೆ ಒಟ್ಟು ಸಿಗುವ ತೃಪ್ತಿ 10 ಯೂನಿಟ್ಗಳೆಂದು ಭಾವಿಸೋಣ. 1-10, 2-18, 3-24, ಹೀಗೆ ನಾವು ಒಟ್ಟು ತುಷ್ಟಿಗುಣ ಏರುತ್ತಾ ಹೋಗುವುದನ್ನು ಗಮನಿಸಬಹುದು. ಆದರೆ ಹಂತ ಹಂತವಾಗಿ, ಸ್ಟೇಜ್ ಬೈ ಸ್ಟೇಜ್, ಈ ವೃದ್ಧಿಯ ದರ, ದ ರೇಟ್ ಆಫ್ ಇನ್ಕ್ರೀಸ್ ಆರ್ ಚೇಂಜ್, ಇದು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ನಾವು 3ನೇ ಪಟ್ಟಿಯಲ್ಲಿ ಅದನ್ನು ನಮೂದಿಸಬಹುದು. ದ ಕಾಲಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಅಂದರೆ ರೇಟ್ ಆಫ್ ಚೇಂಜ್ ಇನ್ ಟೋಟಲ್ ಯುಟಿಲಿಟಿ. ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆಯ ದರವೇ ಸೀಮಾಂತ ತುಷ್ಟಿಗುಣವಾಗಿದೆ. ಉದಾಹರಣೆಗೆ, 3ನೇ ಕಾಲಮಿನಲ್ಲಿ 10, 8, 6, 4 ಈ ಅಂಕಗಳು ಈ ದರವನ್ನು ಸೂಚಿಸುತ್ತವೆ. ದ ರೇಟ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ. ಬಿಡಿಸಿ ಹೇಳುವುದಾದರೆ ಅದು ಒಟ್ಟು ತುಷ್ಟಿಗುಣಕ್ಕೆ ಸೀಮಾಂತ, ಒಂದು ಹೆಚ್ಚಿನ ಅಥವಾ ಅಂಚಿನ ಮಾರ್ಜಿನಲ್ ತುಷ್ಟಿಗುಣ ಮಾಡುವ ಏಳಿಗೆ ಅಥವಾ ಕೊಡುಗೆ. ಒಟ್ಟು ತುಷ್ಟಿಗುಣದಿಂದ ಅದರ ಹಿಂದಿನ ಒಟ್ಟು ತುಷ್ಟಿಗುಣವನ್ನು, ಅಂದರೆ ಒಂದು ಯೂನಿಟಿಂದ ಸಿಗುವ ತುಷ್ಟಿಗುಣದಿಂದ ಅದರ ಹಿಂದಿನ ಒಟ್ಟು ತುಷ್ಟಿಗುಣವನ್ನು ಕಳೆದರೆ ಆ ಹಂತದ ಸೀಮಾಂತ ತುಷ್ಟಿಗುಣ ನಮಗೆ ಸಿಗುತ್ತದೆ. ಉದಾಹರಣೆಗೆ, ಆತನು ಮೊದಲನೇ ಘಟಕವನ್ನು ಅನುಭೋಗಿಸಿದಾಗ ಅದು ಮೊದಲನೇ ಘಟಕವಾಗಿರೋದ್ರಿಂದ 10-0=10. ಎರಡನೇ ಘಟಕದಲ್ಲಿ ಆತನಿಗೆ ಒಟ್ಟು ತುಷ್ಟಿಗುಣವು 18 ಆಗಿದ್ದರೆ ಹಿಂದಿನ ತುಷ್ಟಿಗುಣ 10 - 8. ಹೀಗೆ ಮುಂದೆ ಸಾಗಿದಂತೆ 6ನೇ ಹಣ್ಣಿಗೆ ತಲುಪಿದಾಗ ಅದರ ಒಟ್ಟು ತುಷ್ಟಿಗುಣ ಅದರ ಹಿಂದಿನ ಹಂತ, ಅಂದರೆ 6ನೇ ಹಣ್ಣು ಅಲ್ಲಿ ಇದ್ದಷ್ಟೇ ಆಗಿದ್ದರೆ, ಉದಾಹರಣೆಗೆ 30 ಒಟ್ಟು ತುಷ್ಟಿಗುಣ, 30 ಬದಲಾಗದ ತುಷ್ಟಿಗುಣ, ಅಂದರೆ ಇಲ್ಲಿ ಸೀಮಾಂತ ತುಷ್ಟಿಗುಣವು ಶೂನ್ಯವಾಗಿರುತ್ತದೆ. ಇದು ಒಟ್ಟು ಗರಿಷ್ಠ ತೃಪ್ತಿ ಎಂದು ಕೂಡ ಕರೆಯಲ್ಪಟ್ಟಿದೆ, ದ ಪಾಯಿಂಟ್ ಆಫ್ ಸೇಷಿಟಿ. ಈ ಹಂತದಲ್ಲಿ ಅನುಭೋಗಿಗೆ ಪೂರ್ತಿಯಾದ ತೃಪ್ತಿ ಸಿಗುವುದರಿಂದ ಆ ಬಳಿಕದ ಘಟಕಗಳನ್ನು ಆತನು ಅನುಭೋಗಿಸಲು ಇಷ್ಟಪಡುವುದಿಲ್ಲ. ಹೀಗಾಗಿ ಈ ಹಂತವನ್ನು ನೆಗೆಟಿವ್ ಯುಟಿಲಿಟಿ ಅಥವಾ ಡಿಸ್ಯುಟಿಲಿಟಿ, ಋಣಾತ್ಮಕ ತುಷ್ಟಿಗುಣ ಎಂದು ಕೂಡ ಕರೆಯುತ್ತಾರೆ. ಒಂದು ರೇಖಾಚಿತ್ರದ ಮೂಲಕ ನಾವು ಇದನ್ನು ಬಿಡಿಸಲು ಪ್ರಯತ್ನಿಸುತ್ತಾದರೆ, ಓ ಎಕ್ಸ್ ಸಮತಲ ರೇಖೆಯಲ್ಲಿ ನಾವು ಅನುಭೋಗದ ಯೂನಿಟ್ಗಳನ್ನು ಅಂದರೆ ಕಿತ್ತಲೆ ಹಣ್ಣುಗಳ ಸಂಖ್ಯೆಯನ್ನು ನಮೂದಿಸಬೇಕು, ಮತ್ತು ಓ ವೈ ಲಂಬ ರೇಖೆಯಲ್ಲಿ ಹಣ್ಣುಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣವನ್ನು, ದ ಮೆಷರ್ಮೆಂಟ್ ಆಫ್ ಯುಟಿಲಿಟಿ, ಇದನ್ನು ತೋರಿಸಬೇಕು. ನಾವು ಒಟ್ಟು ತುಷ್ಟಿಗುಣದ ರೇಖೆಯನ್ನು ಕೂಡ ಇಲ್ಲೇ ತೋರಿಸಲು ಸಾಧ್ಯ, ದಟ್ ಕರ್ವ್ ಆಫ್ ಟೋಟಲ್ ಯುಟಿಲಿಟಿ. ನಾವು ಎಲ್ಲ ಬಿಂದುಗಳನ್ನು ಜೋಡಿಸ್ತಾ ಹೋದ ಹಾಗೆ ನಮಗೆ ಸಿಕ್ಕುವ ರೇಖೆಯೇ ಟೋಟಲ್ ಯುಟಿಲಿಟಿ ಕರ್ವ್, ಒಟ್ಟು ತುಷ್ಟಿಗುಣದ ರೇಖೆಯಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇದು ಎಡದಿಂದ ಬಲಕ್ಕೆ ಏರುತ್ತದೆ, ಇಟ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. ಅಂದರೆ ಒಟ್ಟು ಅನುಭೋಗದಿಂದ, ಟೋಟಲ್ ಕನ್ಸಂಪ್ಷನ್, ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ಗರಿಷ್ಠ ತೃಪ್ತಿ ಸಿಕ್ಕಿದ ಬಳಿಕ ಅದು ಇಳಿಯತೊಡಗುತ್ತದೆ, ಅಂದರೆ ಈ ರೇಖೆಯು ಇಳಿಜಾರನ್ನು ಹೊಂದುತ್ತದೆ. ಈ ರೇಖೆ ಸೀಮಾಂತ ತುಷ್ಟಿಗುಣದ ರೇಖೆಯಾಗಿ ಪರಿವರ್ತನೆಯಾಗುತ್ತದೆ, ಮಾರ್ಜಿನಲ್ ಯುಟಿಲಿಟಿ ಕರ್ವ್. ಅಂದರೆ ಒಟ್ಟು ರೇಖೆಯ ಒಂದು ಭಾಗವು ಋಣಾತ್ಮಕ ತುಷ್ಟಿಗುಣವನ್ನು ಸೂಚಿಸುತ್ತದೆ. ಈ ಋಣಾತ್ಮಕ ತುಷ್ಟಿಗುಣವೇ ಇಳಿಮುಖ ಸೀಮಾಂತ ತುಷ್ಟಿಗುಣವಾಗಿರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಸೀಮಾಂತ ತುಷ್ಟಿಗುಣವು ಶೂನ್ಯವಾದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠ ಮಟ್ಟದಲ್ಲಿರುತ್ತದೆ. ದ ಹೈಯೆಸ್ಟ್ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಈಕ್ವಲ್ ಟು ಜೀರೋ ಮಾರ್ಜಿನಲ್ ಯುಟಿಲಿಟಿ. ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾದಾಗ, ನೆಗೆಟಿವ್, ಒಟ್ಟು ತುಷ್ಟಿಗುಣವು ಇಳೆಯತೊಡಗುತ್ತದೆ, ಡಿಮಿನಿಷಿಂಗ್ ಟೋಟಲ್ ಯುಟಿಲಿಟಿ. ಹೀಗಾಗಿ ಸೀಮಾಂತ ತುಷ್ಟಿಗುಣದ ರೇಖೆಯನ್ನು ಕೆಳಗೆ ಇಳಿಯುವ ರೇಖೆ ಎಂದು ಕರೆಯಲಾಗುತ್ತದೆ, ಡಿಮಿನಿಷಿಂಗ್ ಯುಟಿಲಿಟಿ ಕರ್ವ್. ವಿದ್ಯಾರ್ಥಿಗಳೇ, ಹೀಗೆ ನಾವು ಒಂದು ವಸ್ತುವನ್ನು ಹೆಚ್ಚು ಹೆಚ್ಚು ಅನುಭೋಗಿಸಿದಾಗ ನಮಗೆ ಅದು ಕಡಿಮೆ ಕಡಿಮೆ ತೃಪ್ತಿ ಕೊಡುವ ಗುಣವೇ ಇಳಿಮುಖ ಸೀಮಾಂತ ನಿಯಮದ ಫಲ. ಆದರೆ ಈ ನಿಯಮಕ್ಕೂ ಕೆಲವು ಅಪವಾದ ಸಂದರ್ಭಗಳಿವೆ, ದ ಎಕ್ಸೆಪ್ಷನಲ್ ಕೇಸಸ್ ಆಫ್ ದ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅವುಗಳನ್ನು ಹೀಗೆ ನಾವು ಗಮನಿಸಬಹುದು. ಉದಾಹರಣೆಗೆ ಒಂದು ಸಂದರ್ಭ, ಕುಡಿತದ ಚಟ. ಇದು ಕೂಡ ಅನುಭೋಗವೇ. ನಾವು ಹಿಂದೆ ಹೇಳಿದ ಹಾಗೆ ವಸ್ತು ನಮಗೆ ಪ್ರಯೋಜನಕಾರಿ ಅಲ್ಲದಿದ್ದರೂ ಅದು ತೃಪ್ತಿ ಕೊಡುವ ಗುಣವನ್ನು ಹೊಂದಿರಬಹುದು. ಉದಾಹರಣೆಗೆ ಮದ್ಯ. ಒಬ್ಬ ವ್ಯಕ್ತಿ ಮದ್ಯ ಸೇವಿಸ್ತಾ ಹೋದಂತೆ ಅದರ ಸೀಮಾಂತ ತುಷ್ಟಿಗುಣ ಇಳಿಯುವ ಬದಲು ಏರುತ್ತಲೇ ಹೋಗುತ್ತದೆ ಎನ್ನುತ್ತಾರೆ ಕೆಲವರು. ಇಟ್ ಇನ್ಕ್ರೀಸಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಅರ್ಥಶಾಸ್ತ್ರದ ಆಧಾರದಲ್ಲಿ ಹೇಳುವುದಾದರೆ, ಕುಡಿತ ಅವ್ಯಾಹತವಾಗಿ ನಡೆದರೆ ಅದರ ತುಷ್ಟಿಗುಣ ಇಳಿಯುತ್ತದೆ. ನಿಶೆ ಏರಬಹುದು, ಆದರೆ ತುಷ್ಟಿಗುಣ ಇಳಿಯುವುದು ಖಂಡಿತ. ಅಲ್ಲದೆ ಕುಡುಕನನ್ನು ನಾವು ಈ ಅರ್ಥಶಾಸ್ತ್ರದ ನಿಯಮದ ಪರೀಕ್ಷೆಗೆ ಒಳಪಡಿಸಲು ಹೇಗೆ ಸಾಧ್ಯ? ಅವನು ಸಮಸ್ಥಿತಿ ಅಥವಾ ಇಕ್ವಿಲಿಬ್ರಿಯಮಲ್ಲಿ ಇರಲಾರನಷ್ಟೇ. ಎರಡನೇದಾಗಿ ವಿದ್ಯಾರ್ಥಿಗಳೇ, ಹಣವನ್ನು ನಾವು ತುಷ್ಟಿಗುಣಕ್ಕೆ ಹೋಲಿಸಿ ನೋಡೋಣ. ಹಣ ಹೆಚ್ಚಾದಷ್ಟು ವ್ಯಕ್ತಿಗೆ ಅದು ಹೆಚ್ಚು ಹೆಚ್ಚು ಬೇಕೆಂಬುದು ಸಹಜವಾದ ಸಾಮಾಜಿಕ ಒಂದು ಪ್ರಕ್ರಿಯೆ. ಆದರೆ ಅರ್ಥಶಾಸ್ತ್ರದಲ್ಲಿ ಇದರ ತುಷ್ಟಿಗುಣ ಏರುತ್ತದೆಯೇ? ಇಲ್ಲ. ಇದು ಜಿಪುಣರ ವಿಷಯದಲ್ಲಿ ಸಮಂಜಸವಾಗಿದ್ದರೂ ಎಲ್ಲರ ವಿಷಯದಲ್ಲಿ ಅಲ್ಲ. ಹಣ ಎಂಬ ವಿಷಯದಲ್ಲಿ ನಾವು ಮತ್ತೆ ಎರಡು ವಿಷಯಗಳನ್ನು ಗಮನಿಸಬೇಕು. ಒಂದನೇದಾಗಿ, ಹಣವನ್ನು ನಾವು ಹೆಚ್ಚು ಖರ್ಚು ಮಾಡತೊಡಗಿದರೆ ಅದರ ಸೀಮಾಂತ ತುಷ್ಟಿಗುಣವು ಖಂಡಿತವಾಗಿ ಉಳಿಯುತ್ತದೆ. ಕೂಡಿಟ್ಟಾಗಿರುವ ತೃಪ್ತಿಯೇ ಬೇರೆ, ಖರ್ಚು ಮಾಡುವಾಗ ಸಿಗುವ ತೃಪ್ತಿಯೇ ಬೇರೆ. ಎರಡನೇದಾಗಿ, ಜಿಪುಣ ವ್ಯಕ್ತಿಗೂ 100 ರೂಪಾಯಿಯ 100ನೇ ನೋಟು ಕೊಟ್ಟಷ್ಟು ತೃಪ್ತಿಯನ್ನು 100 ರೂಪಾಯಿಯ 1000ದ ನೋಟು, ಅಂದರೆ ನಂತರದ ನೋಟು ಕೊಡುತ್ತದೆ ಎಂಬುದು ಅಸಮಂಜಸ. ಮೂರನೆಯ ಅಪವಾದ ನಿಯಮ ಹೀಗಿದೆ ವಿದ್ಯಾರ್ಥಿಗಳೇ, ಹವ್ಯಾಸಗಳು, ಹಾಬೀಸ್. ನಮ್ಮೆಲ್ಲರಲ್ಲಿ ಒಂದಲ್ಲ ಒಂದು ಹವ್ಯಾಸಗಳಿವೆ. ಉದಾಹರಣೆಗೆ ಅಂಚೆ ಚೀಟಿ ಸಂಗ್ರಹ, ನಾಣ್ಯ ಸಂಗ್ರಹ, ಸಂಗೀತ ಆಲಿಸುವುದು, ಪುಸ್ತಕ ಓದುವುದು ಮುಂತಾಗಿ. ಆದರೆ ಹವ್ಯಾಸಗಳಲ್ಲಿ ತೃಪ್ತಿ ಇಳಿಯುವುದು ಸಾಧ್ಯವಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇದನ್ನು ಪರೀಕ್ಷಿಸೋಣ. ಎಷ್ಟೇ ಮೆಚ್ಚಿನ ಹಾಡಾದರೂ ಮೇಲಿಂದ ಮೇಲೆ ದಿನಗಟ್ಟಲೆ ಅದೇ ಹಾಡನ್ನು ಕೇಳಿದರೆ ಅದರಿಂದ ವ್ಯಕ್ತಿಯ ತೃಪ್ತಿ ಏರುತ್ತಲೇ ಹೋಗುವುದು ಅಸಾಧ್ಯ. ನಮಗೆ ಭಿನ್ನವಾದ ಹಾಡುಗಳನ್ನು ಕೇಳುವ ಆಸೆ ಹುಟ್ಟಿಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಪುರಾತನ ವಸ್ತುಗಳನ್ನು ನಾವು ಸಂಗ್ರಹಿಸುವ ಅಭ್ಯಾಸ ಹೊಂದಿದ್ದರೆ ಅದು ಅವುಗಳಲ್ಲಿ ಕೂಡ ವೈವಿಧ್ಯತೆಗೆ ನಾವು ಮೊರೆ ಹೋಗುತ್ತೇವೆ. ಯಾರಿಗೂ ಏಕತಾನತೆ ಇಷ್ಟವಾಗುವುದಿಲ್ಲ. ಹೀಗೆ ಕುಡಿತವಿರಲಿ, ಹಣದ ಉಪಯೋಗವಿರಲಿ, ಹವ್ಯಾಸಗಳಿರಲಿ, ಒಟ್ಟಿನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮಕ್ಕೆ ಯಾವುದೇ ಅಪ್ಪಟ ಅಪವಾದ ಸಂದರ್ಭಗಳಿಲ್ಲ. ಗಮನಿಸಿ ವಿದ್ಯಾರ್ಥಿಗಳೇ, ದೇರ್ ಆರ್ ನೋ ಜೆನ್ವಿನ್ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಹಾಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣವು ಸಾರ್ವತ್ರಿಕ ನಿಯಮವಾಗಿದೆ. ಎಲ್ಲ ಕಾಲಕ್ಕೂ ಎಲ್ಲ ವಸ್ತು ಸೇವೆಗಳಿಗೂ ಇದು ಅನ್ವಯವಾಗುತ್ತದೆ. ಆದರೂ ಇಳಿಮುಖ ಸೀಮಾಂತ ತುಷ್ಟಿಗುಣವು ಕೆಲವೊಂದು ಮಿತಿಗಳನ್ನು ಹೊಂದಿದೆ. ಕಾರಣ ಸ್ಪಷ್ಟ, ಇದು ಮಾನಸಿಕ ಪರಿಕಲ್ಪನೆಯಾಗಿದೆ, ಭಾವನಿಷ್ಠವಾದದ್ದು, ವಸ್ತುನಿಷ್ಠವಲ್ಲ. ಹಾಗಾಗಿ ಹಣ ಕೂಡ ಇದನ್ನು ಸಮರ್ಥವಾಗಿ ಅಳೆಯಲು ಅಸಾಧ್ಯ ಎಂಬ ಭಾವನೆ ಇದೆ. ದುರ್ದೈವವೆಂದರೆ ಹಣ ಎಂಬ ಅಳತೆಗೋಲು ಒಂದು ಇಲಾಸ್ಟಿಕ್ ರೂಲರ್ನಂತಿದೆ. ಅದು ಬದಲಾಗುತ್ತದೆ, ಹಿಗ್ಗುತ್ತದೆ, ಕುಗ್ಗುತ್ತದೆ ತನ್ನ ಮೌಲ್ಯದಲ್ಲಿ. ಹಾಗಾಗಿ ಹಣದ ಮೂಲಕ ಇತರ ವಸ್ತುವಿನ ಮೌಲ್ಯವನ್ನು ಅಳೆಯುವುದು ಅಷ್ಟೊಂದು ಸಮರ್ಥನೀಯವಲ್ಲ. ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಮೆಷರಿಂಗ್ ರಾಡ್. ಎರಡನೇ ಮಿತಿ ಏನೆಂದರೆ, ಎಲ್ಲ ವಸ್ತುಗಳನ್ನು ಅಂಶ ಅಂಶವಾಗಿ ಯೂನಿಟ್ ವೈಸ್ ಯಾರೂ ಕೊಂಡುಕೊಳ್ಳುವುದಿಲ್ಲ. ಯಾರಾದರೂ TV, ಫ್ರಿಜ್ ಮುಂತಾದ ದೊಡ್ಡ ಅಂದರೆ ಅವಿಭಜಿತ ಇಂಡಿವಿಸಿಬಲ್ ವಸ್ತುಗಳನ್ನು ಭಾಗಶವಾಗಿ ಕೊಳ್ಳುವುದಿಲ್ಲ. ಹಾಗಾಗಿ ಇವುಗಳ ಸೀಮಾಂತ ತುಷ್ಟಿಗುಣವನ್ನು ಅಳೆಯುವುದು ಹೇಗೆ? ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅನ್ವಯಿಸುವುದು ದೊಡ್ಡ ವಸ್ತುಗಳಿಗೆ ಅಥವಾ ಅವಿಭಜಿತ ವಸ್ತುಗಳಿಗೆ ಕಷ್ಟಸಾಧ್ಯ. ವಿದ್ಯಾರ್ಥಿಗಳೇ, ಹೀಗೆಂದ ಮಾತ್ರಕ್ಕೆ ತುಷ್ಟಿಗುಣದ ನಿಯಮಕ್ಕೆ ಮಹತ್ವವಿಲ್ಲವೆಂದು ಅರ್ಥವಲ್ಲ. ಇಟ್ ಹ್ಯಾಸ್ ಇಟ್ಸ್ ಇಂಪಾರ್ಟೆನ್ಸ್. ಇಳಿಮುಖ ತುಷ್ಟಿಗುಣದ ಮಹತ್ವವೇನು? ಒಂದನೇದಾಗಿ, ಇನ್ನು ಮಾರುಕಟ್ಟೆಯ ಪರಿಕಲ್ಪನೆಯಾದ ಬೇಡಿಕೆಗೆ ಇದು ಆಧಾರವಾಗಿದೆ. ವಸ್ತುವನ್ನು ಒಬ್ಬ ವ್ಯಕ್ತಿ ಹೆಚ್ಚು ಹೆಚ್ಚು ಬೇಡಿಕೆಯ ಮೂಲಕ ಅಂದರೆ ಡಿಮಾಂಡ್ ಮೂಲಕ ಕೊಳ್ಳಬೇಕಾದರೆ ಅವನಿಗೆ ಆ ವಸ್ತು ತುಷ್ಟಿಗುಣವನ್ನು ಕೊಡುವಂಥದ್ದಾಗಿರಬೇಕು. ಅವನ ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋದರೆ ಆ ವಸ್ತುವನ್ನು ಆತನು ಹೆಚ್ಚು ಬೆಲೆ ಕೊಟ್ಟು ಕೊಂಡುಕೊಳ್ಳಲಾರ. ಅಂದರೆ ಸಹಜವಾಗಿ ಆ ಮಾರಾಟಗಾರನು ಆ ವಸ್ತುವಿನ ಬೆಲೆಯನ್ನು ಇಳಿಸುವುದು ಅಗತ್ಯವಾಗುತ್ತದೆ. ಅಂದರೆ ವಸ್ತುವಿನ ಬೆಲೆ ಇಳಿಸಿದಷ್ಟು ಬೇಡಿಕೆಯ ಗಾತ್ರ ಹಿಗ್ಗುತ್ತದೆ. ಇದು ಮತ್ತೊಂದು ನಿಯಮ, ಅಂದರೆ ಬೇಡಿಕೆ ನಿಯಮದ ಮೂಲಾಂಶ, ಬೇಡಿಕೆ ನಿಯಮದ ಆಧಾರ. ಹೀಗಾಗಿ ಸೀಮಾಂತ ತುಷ್ಟಿಗುಣ ನಿಯಮವೇ ಆಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಎರಡನೇದಾಗಿ, ಈ ನಿಯಮವು ನಮ್ಮ ಕೊಳ್ಳುವಿಕೆಯನ್ನು ಕೂಡ ನಿರ್ಧರಿಸಲು ಸಹಾಯ ಮಾಡುತ್ತದೆ. ದ ಪರ್ಚೇಸಸ್ ಬೈ ದ ಕನ್ಸ್ಯೂಮರ್ಸ್. ಉದಾಹರಣೆಗೆ, ನಾವು ಮಾರುಕಟ್ಟೆಗೆ ಹೋದಾಗ ಯಾವ ವಸ್ತುವನ್ನು ಎಷ್ಟು ಕೊಳ್ಳಬೇಕು ಅಂತ ಹೇಗೆ ನಿರ್ಧರಿಸುತ್ತೇವೆ? ಕೇವಲ ಹಣದಿಂದ ಅಲ್ಲ, ಈ ನಿಯಮದ ಸಹಾಯದಿಂದಲೂ ತಿಳಿಯಬಹುದು. ಉದಾಹರಣೆಗೆ, ನಾವು ಮಾರುಕಟ್ಟೆಗೆ ಹೋದಾಗ ನಾವು ಕೊಳ್ಳುಗಾರರಾಗಿ ಡಿಸಿಷನ್ಸ್ ಅಥವಾ ನಿರ್ಧಾರಗಳನ್ನು ಮಾಡಬೇಕು. ಎಲ್ಲಿ ನಾವು ನಿರ್ಧಾರಗಳನ್ನು ಮಾಡುವುದು? ನಿರ್ಧಾರಗಳನ್ನು ನಾವು ಮಾರ್ಜಿನ್ ಅಂಚಿನಲ್ಲಿ ಮಾಡುತ್ತೇವೆ. ಕೊಳ್ಳುವುದೋ ಬೇಡವೋ, ಆ ಬೆಲೆಯನ್ನು ಒಪ್ಪಿಕೊಳ್ಳುವುದೋ ಬೇಡವೋ. ಹೀಗಾಗಿ ಅನುಭೋಗಿಯು ಪ್ರತಿ ಸಾರಿ ಕೊಳ್ಳುವಾಗಲೂ ಬೆಲೆಯನ್ನು ಆ ವಸ್ತುವಿನ ಸೀಮಾಂತ ತುಷ್ಟಿಗುಣಕ್ಕೆ ಸರಿಹೊಂದಿಸಲು ಪ್ರಯತ್ನಿಸುತ್ತಾನೆ. ಅ ಕನ್ಸ್ಯೂಮರ್ ಟ್ರೈಸ್ ಟು ಈಕ್ವೇಟ್ ಪ್ರೈಸ್ ವಿತ್ ದ ಯುಟಿಲಿಟಿ ಫ್ರಮ್ ದ ಕಮಾಡಿಟಿ. ಅದು ಆತನ ಸಮಸ್ಥಿತಿಗೆ ಆತನನ್ನು ನಡೆಸುತ್ತದೆ, ದ ಈಕ್ವಿಲಿಬ್ರಿಯಂ. ಮೂರನೇದಾಗಿ, ಒಬ್ಬ ವ್ಯಕ್ತಿಯ ತುಷ್ಟಿಗುಣದ ಮಟ್ಟವನ್ನು ಅರಿತರೆ ವ್ಯಾಪಾರಿಗಳಿಗೂ ಲಾಭ ಹೆಚ್ಚಾಗುತ್ತದೆ. ಉದಾಹರಣೆಗೆ, ಒಂದು ವಸ್ತು ಒಬ್ಬ ಅನುಭೋಗಿಗೆ ಸರಿಯಾದ ತೃಪ್ತಿಯನ್ನು ಕೊಡುವುದಿಲ್ಲವಾದರೆ ಖಂಡಿತವಾಗಿಯೂ ಅದನ್ನು ಅವನು ಬೆಲೆ ಕೊಟ್ಟುಕೊಳ್ಳಲು ಇಷ್ಟಪಡುವುದಿಲ್ಲ. ಆಗ ಕೊಳ್ಳುವ ಮಾರುವ ಪ್ರಮಾಣವನ್ನು ನಿರ್ಧರಿಸುವುದು ಜಟಿಲವಾಗುತ್ತದೆ. ಹೀಗಾಗಿ ವ್ಯಾಪಾರಿಗಳು ಯಾವ ವಸ್ತುವನ್ನು ಅನುಭೋಗಿಯು ಯಾವ ಪ್ರಮಾಣದಲ್ಲಿ ಕೊಳ್ಳಬಲ್ಲ ಎಂಬುದನ್ನು ನಿರ್ಧರಿಸಬೇಕಾದರೆ ಅವನು ಯಾವ ಮಟ್ಟದ ಸಮಸ್ಥಿತಿ ಅಥವಾ ಈಕ್ವಿಲಿಬ್ರಿಯಂ ಹೊಂದಿದ್ದಾನೆ ಎಂದು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಬೇಕಾದ್ರೆ ಆತನ ತುಷ್ಟಿಗುಣದ ಮೂಲಕ ಮಾತ್ರ ಸಾಧ್ಯ. ಏಕೆಂದರೆ ನಾವು ಹಿಂದೆ ಹೇಳಿದ ಹಾಗೆ ತುಷ್ಟಿಗುಣಕ್ಕೂ ಬೆಲೆಗೂ ಸರಿದೂಗಿಸುವ ಹಂತವೇ ಈಕ್ವಿಲಿಬ್ರಿಯಂ, ಸಮತೋಲನ ಸ್ಥಿತಿಯಾಗಿದೆ. ಮತ್ತೊಂದು ಉಪಯೋಗವೂ ಇದೆ ಈ ನಿಯಮಕ್ಕೆ, ಅದೆಂದರೆ ಸರಕಾರವು ಮಾಡುವ ಕಾರ್ಯಕ್ಕೆ. ನಮಗೆಲ್ಲ ತಿಳಿದಿದೆ, ಸರಕಾರವು ಜನರಿಂದ ತೆರಿಗೆಯ ಹಣವನ್ನು ಸಂಗ್ರಹಿಸಿ ವರಮಾನ ಸಂಪಾದಿಸುತ್ತದೆ. ಆ ಹಣವನ್ನು ಬಳಿಕ ಜನಸೇವೆಗೆ ಬಳಸಿ ಎಕ್ಸ್ಪೆಂಡಿಚರ್ ಅಥವಾ ವೆಚ್ಚವನ್ನು ಹಣದ ಮೂಲಕ ವರ್ಗಾಯಿಸುತ್ತದೆ. ಹಾಗಾದರೆ ತೆರಿಗೆ ಸರ್ಕಾರಕ್ಕೆ ಬರಬೇಕಾದ ನಿರಂತರ ಆದಾಯದ ಮೂಲವಾಗಿದೆ. ಎಷ್ಟು ಹಣವನ್ನು ತೆರಿಗೆಯಿಂದ ಸಂಗ್ರಹಿಸಬಹುದು? ಉದಾಹರಣೆಗೆ, ಒಬ್ಬ ವಿತ್ತ ಮಂತ್ರಿ ತೆರಿಗೆಯನ್ನು ವಿಧಿಸುವಾಗ ಜನರಿಗೆ ಆದಷ್ಟು ಕಡಿಮೆ ಅಸಂತುಷ್ಟಿ ಸಿಗುವಂತೆ ನೋಡಿಕೊಳ್ಬೇಕು. ಅಸಂತುಷ್ಟಿ ಅಂದರೆ ಇಲ್ಲಿ ಡಿಸ್ಯುಟಿಲಿಟಿ. ಸಾರ್ವಜನಿಕ ವೆಚ್ಚದಿಂದ ಗರಿಷ್ಠ ತೃಪ್ತಿ ಸಿಗಬೇಕು ಮತ್ತು ಸಾರ್ವಜನಿಕ ತೆರಿಗೆಯಿಂದ ಆತನ ಅಸಂತುಷ್ಟಿಯು ಕಡಿಮೆಯಾಗಿರಬೇಕು. ಇದು ಸಮಾಜದ ಪರಮಹಿತ ತತ್ವ, ದಿ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್. ವಿದ್ಯಾರ್ಥಿಗಳೇ, ಹೀಗೆ ಇಳಿಮುಖ ಸೀಮಾಂತ ತುಷ್ಟಿಗುಣವು ಹಲವು ಆರ್ಥಿಕ ವಿಚಾರಧಾರೆಗೆ ವಿಮರ್ಶೆಗಳಿಗೆ ಹೇತುವಾಗಿದೆ. ಆಂತರಿಕ ಅರ್ಥಶಾಸ್ತ್ರ ಇಂಟರ್ನಲ್ ಇಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಇಕನಾಮಿಕ್ಸ್ ಮುಂತಾದ ಅನೇಕ ಕ್ರಿಯಾತ್ಮಕ ಸಿದ್ಧಾಂತಗಳಿಗೂ ಇದು ಬಳಸಲ್ಪಡುತ್ತಿದೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ತಿಳ್ಕೊಂಡ ಅನೇಕ ವಿಷಯಗಳನ್ನು ನಾವು ಈಗ ಪುನರಾವಲೋಕನ ಮಾಡುವುದಾದರೆ, ಕಲಿತ ವಿಷಯಗಳಲ್ಲಿ ಮೊತ್ತ ಮೊದಲಿಗೆ ಅನುಭೋಗಿಯ ವರ್ತನೆ. ಅನುಭೋಗಿಯು ಅರ್ಥಶಾಸ್ತ್ರದ ಕೇಂದ್ರ ಬಿಂದುವಾಗಿದ್ದಾನೆ. ಅವನು ವಸ್ತುಗಳನ್ನು ಮತ್ತು ಸರಕು ಸೇವೆಗಳನ್ನು ಅನುಭೋಗಿಸುವ ವಿಧಾನವನ್ನು ವಿವರಿಸುವ ಉದ್ದೇಶವೇ ಅನುಭೋಗಿ ವರ್ತನಾ ತತ್ವ ಅಥವಾ ಸಿದ್ಧಾಂತದ ಉದ್ದೇಶ. ಅನುಭೋಗವು ಆರ್ಥಿಕ ಚಟುವಟಿಕೆಗಳ ಉಗಮಸ್ಥಾನ. ಅನುಭೋಗವೆಂದರೆ ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವುದು, ಅವುಗಳಿರುವ ತುಷ್ಟಿಗುಣವನ್ನು ಬಳಸಿಕೊಳ್ಳುವಂಥದ್ದು. ತುಷ್ಟಿಗುಣವೆಂದರೆ ಯುಟಿಲಿಟಿ, ತೃಪ್ತಿ ಕೊಡುವ ಗುಣ. ಇದು ವಸ್ತುವಿನಲ್ಲಲ್ಲ, ವಸ್ತುವನ್ನು ಅನುಭೋಗಿಸುವ ಅನುಭೋಗಿಯ ಮನಸ್ಸಿನಲ್ಲಿದೆ. ಇಟ್ ಇಸ್ ಎ ಸಬ್ಜೆಕ್ಟಿವ್ ಕಾನ್ಸೆಪ್ಟ್. ಎರಡನೇದಾಗಿ, ತುಷ್ಟಿಗುಣವು ವಿಭಿನ್ನವಾಗಿದೆ. ಅದು ರೂಪದ ತುಷ್ಟಿಗುಣವಾಗಿರಬಹುದು, ಸ್ಥಳದ ತುಷ್ಟಿಗುಣವಾಗಿರಬಹುದು, ಸಮಯದ ತುಷ್ಟಿಗುಣವಾಗಿರಬಹುದು, ಒಡೆತನದ ತುಷ್ಟಿಗುಣವಾಗಿರಬಹುದು, ಸೇವೆಯ ತುಷ್ಟಿಗುಣವಾಗಿರಬಹುದು. ತುಷ್ಟಿಗುಣದ ಮೂಲ ಕಲ್ಪನೆಗಳಲ್ಲಿ ಎರಡು, ಮೂಲಾಂಕ ತುಷ್ಟಿಗುಣ ಒಟ್ಟು ಯುಟಿಲಿಟಿ ಮತ್ತು ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯ ನಿಯಮವನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರಿ, ಅದೆಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇದರ ಸಾರಾಂಶವೆಂದರೆ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಎಷ್ಟೇ ಘಟಕಗಳಾಗಿ ಏರಿಸುತ್ತಾ ಹೋದಂತೆ ಅಥವಾ ಅನುಭೋಗಿಸ್ತಾ ಹೋದಂತೆ ಅದರ ಒಟ್ಟು ತುಷ್ಟಿಗುಣವು ಮೊದಲು ಏರಿಕೆಯಾದರೂ ನಂತರ ಶೂನ್ಯವಾಗಿ ಇಳಿಕೆಯಾಗುತ್ತದೆ. ಈ ಇಳಿಕೆಯ ಭಾಗವೇ ಸೀಮಾಂತ ತುಷ್ಟಿಗುಣದ ಇಳಿಮುಖ ನಿಯಮವಾಗಿದೆ. ಇದಕ್ಕೆ ಮುಖ್ಯ ಕಾರಣ, ಒಂದು ವಸ್ತು ಹೆಚ್ಚಿದಂತೆ ಅದು ಕೊಡುವ ತೃಪ್ತಿಯ ಸಾಮರ್ಥ್ಯವು ಕಡಿಮೆಯಾಗುತ್ತಾ ಹೋಗುವುದು, ಋಣಾತ್ಮಕವಾಗುವುದು, ನೆಗೆಟಿವ್ ಯುಟಿಲಿಟಿ. ಮತ್ತು ಈ ನಿಯಮವು ಅನುಭೋಗಿಗಳಿಗೂ, ಉತ್ಪಾದಕರಿಗೂ, ಸರಕಾರಕ್ಕೂ ಮುಖ್ಯವಾಗಿರುತ್ತದೆ. ಇಟ್ ಹ್ಯಾಸ್ ಥಿಯರಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್. ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಮಹತ್ವವು ಈ ನಿಯಮಕ್ಕೆ ಇದೆ. ವಿದ್ಯಾರ್ಥಿಗಳೇ, ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ದ ಲಾ ಆಫ್ ಡಿಮಿನಿಷಿಂಗ್ ಆರ್ ಡಿಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇದರ ಮುಖ್ಯಾಂಶಗಳನ್ನು ಮತ್ತೊಂದು ಬಾರಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಮಾನವನ ಇಚ್ಛೆಗಳು ಅಪಾರವಾಗಿದ್ದು ಅವುಗಳನ್ನು ತೃಪ್ತಿಪಡಿಸಲು ಲಭ್ಯವಿರುವ ಸಾಧನಗಳು ವಿರಳವಾಗಿದೆ. ವಾಂಟ್ಸ್ ಆರ್ ಮೆನಿ, ದೇ ಆರ್ ಕಾಂಪಿಟಿಟಿವ್, ದೇ ಆರ್ ಅನ್ಲಿಮಿಟೆಡ್, ವೆರ್ ಆಸ್ ದ ರಿಸೋರ್ಸಸ್ ಆರ್ ಸ್ಕ್ಯಾರ್ಸ್. ಹೀಗಾಗಿ ನಾವು ಈಗಾಗಲೇ ಹೇಳಿದಂತೆ ಎಲ್ಲ ಇಚ್ಛೆಗಳನ್ನು ನಾವು ಏಕಕಾಲದಲ್ಲಿ ತೃಪ್ತಿಪಡಿಸುವುದು ಅಸಾಧ್ಯ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಯಾಟಿಸ್ಫೈ ಆಲ್ ಅವರ್ ವಾಂಟ್ಸ್ ಎಟ್ ದ ಸೇಮ್ ಟೈಮ್. ಆದರೆ ಒಮ್ಮೆ ಒಂದು ಇಚ್ಛೆಯನ್ನು ಆಯ್ಕೆ ಮಾಡಿ ಅದಕ್ಕೆ ಬೇಕಾದ ಸರಕು ಅಥವಾ ಸೇವೆಯನ್ನು ಅನುಭೋಗಿಸಿದರೆ ಆ ಇಚ್ಛೆ ಆ ಬಾರಿಗೆ ಪೂರ್ತಿಯಾಗಿ ತಣಿಯುತ್ತದೆ. ಎ ಪರ್ಟಿಕ್ಯುಲರ್ ವಾಂಟ್ ಗೆಟ್ಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಇದನ್ನು ನಾವು CCT, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಎಂದು ಕರೆಯುತ್ತೇವೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವಸ್ತುವಿನ ಕಮಾಡಿಟಿ ಯೂನಿಟ್ಗಳನ್ನು ಅಂದರೆ ಘಟಕಗಳನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸ್ತಾ ಹೋದರೆ ಆತನಿಗೆ ಪ್ರತಿಯೊಂದು ಯೂನಿಟಿಂದ ಸಿಗುವ ಹೆಚ್ಚುವರಿ ತೃಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗುತ್ತದೆ. ಅಂದರೆ ಒಂದು ವಸ್ತುವನ್ನು ಹೆಚ್ಚು ಹೆಚ್ಚಾಗಿ ಅನುಭೋಗಿಸಿದರೆ ಅದರ ಸೀಮಾಂತ ಅಥವಾ ತುಷ್ಟಿಗುಣ, ಹೆಚ್ಚುವರಿ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದೇ ನಿಯಮದ ನಿರೂಪಣೆ ಮತ್ತು ವಿವರಣೆಯ ಸಾರಾಂಶ. ಆಲ್ಫ್ರೆಡ್ ಮಾರ್ಷಲ್ ಹೇಗೆ ಹೇಳಿದ್ದಾರೆ ಈ ನಿಯಮವನ್ನು? ಅವರು ಹೇಳುವುದು, ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಒಂದು ವಸ್ತುವಿನ ಸಂಗ್ರಹಕ್ಕೆ ಕಲೆಕ್ಷನ್ ಇನ್ನೊಂದನ್ನು ಸೇರಿಸಿದಾಗ ಸಂಗ್ರಹ ಹೆಚ್ಚಳವಾಗುತ್ತಾ ಹೋಗುತ್ತದೆ. ಸಂಗ್ರಹ ಹೆಚ್ಚಳಕ್ಕೆ ಕಾರಣವಾದ ವಸ್ತುವಿನ ಹೆಚ್ಚುವರಿ ತುಷ್ಟಿಗುಣ ಅಥವಾ ಎಡಿಷ್ನಲ್ ಯುಟಿಲಿಟಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಇಳಿಮುಖವಾಗುತ್ತಾ ಹೋಗುತ್ತದೆ. ವಸ್ತು ಹೆಚ್ಚಿದರೂ ಅದು ಕೊಡುವ ತೃಪ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ತಾತ್ಪರ್ಯವೇನು? ತಾತ್ಪರ್ಯವೆಂದರೆ ಅನುಭೋಗವು ಅತಿಯಾದರೆ ಆ ವಸ್ತುವಿನಿಂದ ಸಿಗುವ ಪ್ರತಿಯೊಂದು ಪ್ರಯೋಜನ ಅಥವಾ ತೃಪ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಟೂ ಮಚ್ ಈಸ್ ಟೂ ಬ್ಯಾಡ್. ಇದನ್ನು ಒಂದು ದೃಷ್ಟಾಂತದ ಮೂಲಕ ವಿವರಿಸುವುದಾದರೆ, ಒಬ್ಬ ವ್ಯಕ್ತಿ ಕಿತ್ತಳೆ ಹಣ್ಣುಗಳನ್ನು ಕೊಂಡುಕೊಂಡು ಒಂದೊಂದೇ ಹಣ್ಣುಗಳನ್ನು ಅನುಭೋಗಿಸ್ತಾ ಹೋದಾಗ ನಾವು ಒಟ್ಟು ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣವನ್ನು ಹೋಲಿಕೆ ರೀತಿಯಲ್ಲಿ ಮಾಪನ ಮಾಡುತ್ತಾ ಹೋಗಬೇಕು. ಉದಾಹರಣೆಗೆ 1-7 ಘಟಕಗಳ ಹಣ್ಣುಗಳ ಸಂಖ್ಯೆ, 2ನೇ ಕಾಲಮ್ನಲ್ಲಿ ಒಟ್ಟು ತುಷ್ಟಿಗುಣ ಮತ್ತು 3ನೇ ಕಾಲಮ್ನಲ್ಲಿ ಸೀಮಾಂತ ತುಷ್ಟಿಗುಣ, ಇವುಗಳುಳ್ಳ ಒಂದು ತುಷ್ಟಿಗುಣ ಪಟ್ಟಿ ಶೆಡ್ಯೂಲ್ ಆಫ್ ಯುಟಿಲಿಟಿ ಅಂತ ತಯಾರಿಸಬಹುದು. ಅನುಭೋಗಿಯು ಒಟ್ಟು 10 ಯೂನಿಟ್ಗಳ ತೃಪ್ತಿಯನ್ನು ಹೊಂದಿದ್ದಾನೆ ಎಂದಿಟ್ಕೊಳ್ಳೋಣ. ಮೊದಲ ಕಿತ್ತಳೆ ಹಣ್ಣು ಕೊಂಡಾಗ ಅವನಿಗೆ ಒಟ್ಟು 10 ಯೂನಿಟ್ಗಳ ಒಟ್ಟು ತೃಪ್ತಿ ಟೋಟಲ್ ಯುಟಿಲಿಟಿ ಸಿಕ್ಕಿತು. 2ನೇ ಹಣ್ಣು ಹೆಚ್ಚುವರಿ, ಅದರಿಂದ ಆತನಿಗೆ 18 ತೃಪ್ತಿ ಸಿಕ್ಕಿತು. ಅಂದರೆ ಒಟ್ಟು 8 ಸೀಮಾಂತ ತುಷ್ಟಿಗುಣ ಏರಿಕೆಯಾಯಿತು. 3ನೇದರಿಂದ 24. ಹೀಗೆ ನಾವು ಗಮನಿಸುವುದು, ವಸ್ತುವಿನ ಘಟಕ ಹೆಚ್ಚುತ್ತಾ ಹೋದಂತೆ ಆ ವ್ಯಕ್ತಿಗೆ ದೊರಕುವ ಒಟ್ಟು ತೃಪ್ತಿ ಅಥವಾ ಟೋಟಲ್ ಯುಟಿಲಿಟಿ ಹೆಚ್ಚುತ್ತಾ ಹೋಗುತ್ತದೆ. ಹೆಚ್ಚುವ ದರವು ಮಾತ್ರ ಕಡಿಮೆಗೊಳ್ಳುತ್ತಾ ಹೋಗ್ತದೆ. ಉದಾಹರಣೆಗೆ 3ನೇ ಕಾಲಮ್ನಲ್ಲಿ ನಾವು ಗಮನಿಸುವುದಾದರೆ ಸೀಮಾಂತ ತುಷ್ಟಿಗುಣದ ಸಂಖ್ಯೆಗಳು ಯಾವುದು? 10, 8, 4, 2, -2. ಇದು ಸೀಮಾಂತ ತುಷ್ಟಿಗುಣವು ಕ್ರಮೇಣ ಶೂನ್ಯವಾಗುವುದು ಮತ್ತು ಋಣಾತ್ಮಕವಾಗುವುದನ್ನು ಸೂಚಿಸುತ್ತದೆ. ಅಂದರೆ ಯುಟಿಲಿಟಿ ಕ್ಯಾನ್ ಬಿಕಮ್ ಡಿಸ್ಯುಟಿಲಿಟಿ. ಹೆಚ್ಚು ಗರಿಷ್ಠ ತೃಪ್ತಿ ಹೊಂದಿದ ನಂತರ ವಸ್ತು ಋಣಾತ್ಮಕ ತೃಪ್ತಿಯನ್ನು ಕೊಡುವುದು ಭಾವನಾತ್ಮಕ ನಿಯಮವಾಗಿದೆ. ಆದ್ದರಿಂದ ನಾವಿದನ್ನು ರೇಖಾಚಿತ್ರದಲ್ಲಿ ತೋರಿಸುವಾಗ ಅನುಭೋಗದಿಂದ ದೊರೆಯುವ ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಕರ್ ಕ್ರಮೇಣ ಇಳುಮುಖವಾಗುತ್ತಾ ಹೋಗುವ ಭಾಗ ಅಂದರೆ ಡಿಮಿನಿಷಿಂಗ್ ಯುಟಿಲಿಟಿ ಪೋರ್ಷನ್. ಇದನ್ನು ನಾವು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಎಂದು ಕರೆಯಬಹುದು. ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ ವಿಷಯ, ಸೀಮಾಂತ ತುಷ್ಟಿಗುಣವು ಶೂನ್ಯವಾದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠ ಮಟ್ಟದಲ್ಲಿರುತ್ತದೆ. ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣವು ಇಳಿಯತೊಡಗುತ್ತದೆ. ಒಟ್ಟಾರೆ ಸೀಮಾಂತ ತುಷ್ಟಿಗುಣದ ರೇಖೆ ಕೆಳಗೆ ಇಳಿಯುವ ರೇಖೆಯಾಗಿದೆ. ಇಟ್ ಈಸ್ ಎ ಡಿಮಿನಿಷಿಂಗ್ ಕರ್ವ್ ಫ್ರಮ್ ಲೆಫ್ಟ್ ಟು ರೈಟ್, ಎಡದಿಂದ ಬಲಕ್ಕೆ ಇಳಿಯುವ ರೇಖೆಯಾಗಿದೆ. ಇವುಗಳ ಅಪವಾದ ಸಂದರ್ಭಗಳು ಯಾವುವು? ವಾಟ್ ಆರ್ ದ ಎಕ್ಸೆಪ್ಷನಲ್ ಕೇಸಸ್? ಕೆಲವರು ಹೇಳುವುದು, ಈ ನಿಯಮವು ಕುಡಿತಕ್ಕೆ, ಹಣ ಸಂಗ್ರಹಕ್ಕೆ, ಹವ್ಯಾಸಗಳಿಗೆ ಅನ್ವಯಿಸುವುದಿಲ್ಲವೆಂದು ಪರಿಶೀಲಿಸೋಣ. ಒಬ್ಬ ವ್ಯಕ್ತಿ ಮದ್ಯ ಸೇವಿಸ್ತಾ ಹೋದರೆ ಅವನ ಅನುಭೋಗವು ಹೆಚ್ಚಾಗಬಹುದು, ಆದರೆ ತುಷ್ಟಿಗುಣವು ಇಳಿಯುತ್ತದೆ. ಅಂದರೆ ನಿಶೆ ಏರಿದರೂ ತುಷ್ಟಿಗುಣವು ಇಳಿಯುವುದು ಖಂಡಿತ. ಇನ್ನು ಹಣದ ಬಗ್ಗೆ ಬಂದರೆ, ಹಣ ಹೆಚ್ಚಿದಷ್ಟು ವ್ಯಕ್ತಿಗೆ ಅದರ ತುಷ್ಟಿಗುಣ ಏರುವುದಿಲ್ಲ. ಎರಡು ವಿಷಯಗಳನ್ನು ಇಲ್ಲಿ ಗಮನಿಸಬೇಕು. ಒಂದು, ಹಣವನ್ನು ಖರ್ಚು ಮಾಡತೊಡಗಿದರೆ ಅದರ ಸೀಮಾಂತ ತುಷ್ಟಿಗುಣವು ಖಂಡಿತವಾಗಿ ಉಳಿತದೆ. ಎರಡನೇದು, ಒಬ್ಬ ಜಿಪುಣ ವ್ಯಕ್ತಿಗೂ ಒಂದು 100 ರೂಪಾಯಿಯ 100ನೇ ನೋಟು ಕೊಟ್ಟಷ್ಟು ತೃಪ್ತಿಯನ್ನು 100 ರೂಪಾಯಿಯ 1000ದ ನೋಟು, ದ 1000th ನೋಟ್ ಆಫ್ ದ 100 ರುಪಿ ಕೊಡಲು ಸಾಧ್ಯವಿಲ್ಲ. ಮೂರನೇದಾಗಿ ಹವ್ಯಾಸಗಳಿಗೆ ಅನ್ವಯಿಸೋಣ. ನಮ್ಮಲ್ಲಿರಬಹುದಾದ ಹವ್ಯಾಸಗಳು ಸಾಮಾನ್ಯವಾಗಿ ಅಂಚೆ ಚೀಟಿ ಸಂಗ್ರಹ, ನಾಣ್ಯ ಸಂಗ್ರಹ, ಸಂಗೀತ ಆಲಿಸುವುದು. ಇವುಗಳು ನಾವು ಹೆಚ್ಚು ಹೆಚ್ಚು ಮಾಡಿದಷ್ಟು ಹೆಚ್ಚು ಹೆಚ್ಚು ತೃಪ್ತಿ ಎಂದು ನಾವು ತಿಳ್ಕೊಳ್ತೇವೆ. ಆದರೆ ಆಳವಾಗಿ ಗಮನಿಸಿ ನೋಡಿದಾಗ ವ್ಯಕ್ತಿಗೆ ಇದರಿಂದ ಹೆಚ್ಚು ತೃಪ್ತಿ ದೊರಕುವುದಿಲ್ಲ. ಆತನು ವಿಭಿನ್ನತೆ, ಡೈವರ್ಸಿಟಿಯನ್ನು ಅಪೇಕ್ಷಿಸುತ್ತಾನೆ. ಹೀಗಾಗಿ ನಾವು ಎಷ್ಟೇ ಮೆಚ್ಚಿನ ಹಾಡಾದರೂ, ಎಷ್ಟೇ ಇಷ್ಟಪಡುವ ಹಾಡಾದರೂ ಅದನ್ನು ನಾವು ಮೇಲಿಂದ ಮೇಲೆ ಕೇಳಲು ಇಷ್ಟಪಡುವುದಿಲ್ಲ. ಪುರಾತನ ವಸ್ತುಗಳನ್ನು ಸಂಗ್ರಹಿಸಿದರೂ ಕೂಡ ವೈವಿಧ್ಯಮಯವಾದ ವಸ್ತುಗಳಿಗೆ ಮರೆ ಹೋಗುತ್ತಾರೆ. ಯಾರು ಏಕತಾನತೆಯನ್ನು ಇಷ್ಟಪಡುವುದಿಲ್ಲ, ಮೊನೋಟನಿಯನ್ನು ಇಷ್ಟಪಡುವುದಿಲ್ಲ. ದೇ ವಾಂಟ್ ಡೈವರ್ಸಿಟಿ, ವಿಭಿನ್ನತೆ ಬೇಕಾಗುತ್ತದೆ. ಹೀಗಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣವು ಒಂದು ಸಾರ್ವತ್ರಿಕ ನಿಯಮವಾಗಿದೆ. ಇದಕ್ಕೆ ಯಾವುದೇ ಅಪ್ಪಟವಾದ ಅಪವಾದ ಸಂದರ್ಭಗಳಿಲ್ಲ. ದೇರ್ ಆರ್ ನೋ ಜೆನ್ವಿನ್ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಆದಾಗ್ಯೂ ಈ ನಿಯಮವು ಕೆಲವೊಂದು ಟೀಕೆಗಳಿಗೆ ಒಳಗಾಗಿದೆ. ಇಟ್ ಇಸ್ ಸಬ್ಜೆಕ್ಟ್ ಟು ಸರ್ಟನ್ ಲಿಮಿಟೇಷನ್ಸ್. ಎರಡು ಮುಖ್ಯ ಟೀಕೆಗಳೆಂದರೆ ಭಾವನಿಷ್ಠತೆ, ಸಬ್ಜೆಕ್ಟಿವಿಟಿ. ತುಷ್ಟಿಗುಣವು ವಸ್ತುವಿನಲ್ಲಿಲ್ಲ, ಅದು ಮನಸ್ಸಿನ ಗುಣ. ಹಾಗಾಗಿ ಅದನ್ನು ವಸ್ತುನಿಷ್ಠವಾಗಿ ಅಳೆಯುವುದು ಸಾಧ್ಯವಿಲ್ಲ. ಇನ್ನು ಅದರ ವಸ್ತುಗಳ ಅಂಶ. ನಾವು ಕೆಲವೊಂದು ವಸ್ತುಗಳನ್ನು ಬಿಡಿಯಾಗಿ ಕೊಂಡುಕೊಳ್ಳುವುದಿಲ್ಲ. ಉದಾಹರಣೆಗೆ ಟಿವಿ, ಫ್ರಿಜ್, ಇವುಗಳನ್ನು ಅವಿಭಜಿತವಾಗಿ ಉಪಯೋಗಿಸುತ್ತೇವೆ, ಇಂಡಿವಿಸಿಬಲ್ ಗುಡ್ಸ್. ಹಾಗಾಗಿ ಇಂಥ ವಸ್ತುಗಳ ಸೀಮಾಂತ ತುಷ್ಟಿಗುಣವನ್ನು ಹಂತ ಹಂತವಾಗಿ ಅಥವಾ ಅಂಶ ಅಂಶವಾಗಿ ಅಳೆಯಲು ಅಸಾಧ್ಯ. ಹೀಗಾಗಿ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಎಲ್ಲ ವಸ್ತುಗಳಿಗೆ ಏಕಪ್ರಕಾರವಾಗಿ ಅನ್ವಯಿಸುವುದು ಕಷ್ಟಸಾಧ್ಯ. ಆದಾಗ್ಯೂ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಕೆಲವೊಂದು ಮಹತ್ವವನ್ನು ಅಥವಾ ಉಪಯೋಗವನ್ನು ಹೊಂದಿದೆ. ದ ಯೂಸಸ್, ಅವುಗಳೇನು? ಒಂದನೇದಾಗಿ ಬೇಡಿಕೆ ನಿಯಮದ ಆಧಾರ. ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡು ಶಕ್ತಿಗಳು ಸಮತೋಲನವನ್ನು ನಿರ್ಧರಿಸುತ್ತವೆ. ಮಾರಾಟಗಾರನು ಒಂದು ವಸ್ತುವನ್ನು ಮಾರಬೇಕಾದರೆ ಆ ವಸ್ತುವಿಗಿರುವ ಬೇಡಿಕೆಯ ಪ್ರಮಾಣವನ್ನು ಅಳೆಯಲು ಪ್ರಯತ್ನಿಸುತ್ತಾನೆ. ಆ ಬೇಡಿಕೆ ಆತನಿಗೆ ತಿಳಿಯಲ್ಪಡುವುದು ವ್ಯಕ್ತಿಗಳ, ಅಂದರೆ ಅನುಭೋಗಿಯ ವರ್ತನೆಯ ಮುಖಾಂತರ. ಅದು ಆತನ ತುಷ್ಟಿಗುಣವನ್ನು ಅವಲಂಬಿಸಿದೆ. ವಸ್ತುವಿನ ತುಷ್ಟಿಗುಣವೇ ಬೇಡಿಕೆಗೆ ಆಧಾರ. ಒಂದು ವಸ್ತು ಆತನಿಗೆ ಸರಿಯಾದ ತುಷ್ಟಿಗುಣವನ್ನು ಕೊಡದಿದ್ದರೆ, ಅಂದರೆ ತೃಪ್ತಿಯನ್ನು ಕೊಡದಿದ್ದರೆ, ಅವನು ಆ ವಸ್ತುಗೆ ಬೇಡಿಕೆ ಸಲ್ಲಿಸಲಾರ. ಎರಡನೇದಾಗಿ, ನಾವು ಮಾರುಕಟ್ಟೆಗೆ ಹೋದಾಗ, ಅಂದರೆ ಅನುಭೋಗಿಗಳಾಗಿ ವರ್ತಿಸುವಾಗ, ಯಾವ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಅಥವಾ ಎಷ್ಟು ಕೊಳ್ಳಬೇಕು, ಇದನ್ನು ನಿರ್ಧರಿಸುವುದು ಹೇಗೆ? ಇದನ್ನು ನಿರ್ಧರಿಸಲು ನಮಗೆ ತುಷ್ಟಿಗುಣ ಪರಿಕಲ್ಪನೆಯು ನೆರವಾಗುತ್ತದೆ. ನಾವು ಪ್ರತಿ ಸಾರಿ ಒಂದು ವಸ್ತುವನ್ನು ಕೊಳ್ಳುವಾಗ ಆ ವಸ್ತುವಿಗಿರುವ ಬೆಲೆಯನ್ನು ಆ ವಸ್ತುವಿಗಿರುವ ತುಷ್ಟಿಗುಣಕ್ಕೆ ಸರಿದೂಗಿಸಲು ಹೊಂದಿಸಬೇಕು. ಇದನ್ನು ನಾವು ಇಕ್ವಿಲಿಬ್ರಿಯಂ, ಸಮತೋಲನ ಸ್ಥಿತಿ ಎಂದು ಕರೆಯಬಹುದು. ಮೂರನೇದಾಗಿ, ವ್ಯಕ್ತಿಯ ತುಷ್ಟಿಗುಣದ ಮಟ್ಟ, ಲೆವೆಲ್, ಇದನ್ನು ಅರಿತ ವ್ಯಾಪಾರಿಗಳು ಅವನು ಯಾವ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಕೊಳ್ಳಬಲ್ಲ ಎಂಬುದು ನಿರ್ಧರಿಸಿ ತಮ್ಮ ಪೂರೈಕೆಯನ್ನೂ ಬೇಡಿಕೆಗೆ ಹೊಂದಿಸಬಲ್ಲರು. ದೇ ಕ್ಯಾನ್ ಅಡ್ಜಸ್ಟ್ ದೇರ್ ಸಪ್ಲೈ ಟು ಡಿಮಾಂಡ್. ಕೊನೆಯದಾಗಿ, ಸರಕಾರಕ್ಕೂ ಈ ನಿಯಮದಿಂದ ಪ್ರಯೋಜನವಿದೆ. ಹೆಚ್ಚು ಹಣವು ವ್ಯಕ್ತಿಗೆ ಹೆಚ್ಚು ತೃಪ್ತಿ ಕೊಡದಿದ್ದರೆ ಆ ಹೆಚ್ಚುವರಿ ಹಣವನ್ನು ವ್ಯಕ್ತಿ, ಉದಾಹರಣೆಗೆ ಒಬ್ಬ ಶ್ರೀಮಂತ ವ್ಯಕ್ತಿಯಿಂದ ಸರ್ಕಾರ ತನ್ನ ತಿಜೋರಿಗೆ, ಖಜಾನೆಗೆ ವರ್ಗಾಯಿಸಿಕೊಳ್ಳಬಹುದು. ಇದೇ ತೆರಿಗೆಯ ಸಾರ. ಒಬ್ಬ ವಿತ್ತ ಮಂತ್ರಿಯು ತೆರಿಗೆಯಿಂದ ಜನರಿಗೆ ಆದಷ್ಟು ಕಡಿಮೆ ಅಸಂತುಷ್ಟಿ, ಆದರೆ ಮಾಡುವ ವೆಚ್ಚದಿಂದ, ಅಂದರೆ ಸಾರ್ವಜನಿಕ ವೆಚ್ಚದಿಂದ ಗರಿಷ್ಠ ತೃಪ್ತಿ ಸಿಗುವಂತೆ ಮಾಡುವುದೇ ಆತನ ಉದ್ದೇಶ. ಇದನ್ನು ನಾವು ಲಾ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್, ಸಮಾಜದ ಪರಮಹಿತ ತತ್ವ ಎಂದು ಕರೆಯುತ್ತೇವೆ. ಒಟ್ಟಾರೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಹಲವು ಆರ್ಥಿಕ ವಿಚಾರ ವಿಮರ್ಶೆಗಳಿಗೆ ಹೇತುವಾಗಿದೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಳಿಮುಖ ಸೀಮಾಂತ ನಿಯಮವೆಂದರೇನು ಎಂಬುದನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ಇಳಿಮುಖ ಸೀಮಾಂತ ನಿಯಮವು ಒಂದು ಸರಕು ಅಥವಾ ಸೇವೆಯನ್ನು ಹೆಚ್ಚು ಹೆಚ್ಚು ಬಳಸ್ತಾ ಹೋದರೆ ಅದು ಕೊಡುವ ತೃಪ್ತಿ ಅಥವಾ ತುಷ್ಟಿಗುಣವು ಇಳಿಮುಖವಾಗುವುದು ನಮಗೆ ತಿಳಿಸಿದೆ. ಆದರೆ ನಾವು ಈಗಾಗಲೇ ತಗೊಂಡ ಉದಾಹರಣೆಯಲ್ಲಿ ಒಬ್ಬ ವ್ಯಕ್ತಿಯು, ಅಂದರೆ ಅನುಭೋಗಿಯು, ಕೇವಲ ಒಂದು ವಸ್ತುವನ್ನು, ಕಿತ್ತಳೆ ಹಣ್ಣುಗಳನ್ನು ಅನುಭೋಗಿಸಿದಾಗ ಅದನ್ನು ಅನ್ವಯಿಸಿ ಉದಾಹರಣೆಯಾಗಿ ನಾವು ವಿವರಿಸಿದ್ದೇವೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ಏಕವಸ್ತುವಾಗಿ ಕೊಳ್ಳದೆ ಸಮಷ್ಟಿಯಾಗಿ ಅಥವಾ ಸಮಗ್ರವಾಗಿ ಕೊಂಡುಕೊಳ್ಳುತ್ತೇವೆ. ಮೋರ್ ದೆನ್ ಒನ್ ಕಮಾಡಿಟಿ ಈಸ್ ಬಾಟ್. ಹೀಗಾಗಿ ನಮಗೆ ಬೇಕಾಗುವುದು, ಅಂದರೆ ಹೆಚ್ಚು ಉಪಯುಕ್ತವಾಗುವುದು, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವಲ್ಲ, ಸಮಸೀಮಾಂತ ತುಷ್ಟಿಗುಣ ನಿಯಮ, ದ ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ. ಅಂದರೆ ಓರ್ವ ಅನುಭೋಗಿಯು ವಿವಿಧ ವಸ್ತುಗಳ ಅನುಭೋಗವನ್ನು ಹೇಗೆ ಸೀಮಾಂತ ತೃಪ್ತಿಯು ಸರಿಸಮಾನವಾಗಿರುವಂತೆ ನಿಯಂತ್ರಿಸುತ್ತಾನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅವನಿಗೆ ಒಟ್ಟಾರೆ ಖರ್ಚಿನಿಂದ ಎಲ್ಲ ವಸ್ತುಗಳನ್ನು ಕೊಳ್ಳುಕೊಂಡುವಾಗ ಅಧಿಕ ತೃಪ್ತಿ ದೊರೆಯುವುದು ಹೇಗೆ? ಇದನ್ನು ನಾವು ಮುಂದೆ ಸಮಸೀಮಾಂತ ತುಷ್ಟಿಗುಣದ ನಿಯಮ ಮೂಲಕ ಅರಿತುಕೊಳ್ಳಲು ಪ್ರಯತ್ನಿಸೋಣ. ಈ ತರಗತಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳೇ, ತಮಗೆಲ್ಲ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, ಎಸ್ಎಸ್ಐಟಿ ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿಜಯ್ ಸಿವಿ.